हरिः ओम् श्रीगुरुभ्यो नमः। अभ्रमं भङ्गरहितम् आदनं विमलं सदा आनन्दतीर्थमतुलं वदेतापत्रयापहं नित्यासिद्धान्तदुद्ध्वान्तविध्वंसनचक्षणः चैतीत्याख्यतनिर्भासतां नोहदम्बरे अर्थिकल्पितकल्पोऽयं प्रत्यर्थिकल्पेसरि व्यासतीर्थगुरुर्भूयात् अस्मदिष्टातसिद्धये तपो विद्याविरक्त्यादि सद्गुणोगाकराणं वादिराजगुरून् वन्दे हैग्रीवप्राश्रयान् पूज्य राघवेन्द्राय सत्यधर्मरताय च फलताङ्कपुरुषाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोत्तुन्दयाळवे आपादमौलिपर्यन्तं गुरुनामाक्तिं स्मरेत् तेन विघ्नाः प्रणश्यन्ति सिद्धीन्द्रमनोरथाः। हरिः ओं श्रीगुरुभ्यो नमः। ನಾವು ಗೀತಾಭಾಷ್ಯ ತಾತ್ಪರ್ಯ ವಿವೃತಿಗಳನ್ನು ಸಿಕ್ಸ್ತ್ ಚಾಪ್ಟರ್ ಸಿಕ್ಸ್ತ್ ಅಧ್ಯಾಯ 23rd ಶ್ಲೋಕದವರೆಗೂ ಮಾಡಿದ್ದೀವಿ. 23rd ಶ್ಲೋಕ ಇಸ್ ಆಕ್ಚುಲಿ 20, 21, 22, 23 ಒಟ್ಟಿಗೆ ಹೋಗುತ್ತೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಅಲ್ಲಿ ಹಿಡ್ಕೊಂಡು ಸೈ ನಿಶ್ಚಯನ ಯುಕ್ತವ್ಯೋ ಯೋಗೋ ನಿರ್ವಿಣ್ಣ ಚರಸ ಇಷ್ಟುವರೆಗೂ ಇರುವ 4 ಶ್ಲೋಕಗಳಿಗೆ ಒಟ್ಟಿಗೆ ನೋಡಿ ಭಾಷ್ಯ ತಾತ್ಪರ್ಯ ವಿವೃತಿಗಳ ಮೂಲಕವಾಗಿ ನೋಡಿದ್ದೀವಿ. ಬೇಸಿಕ್ ಆಗಿ ಇದು ಧ್ಯಾನ, ಸಿಕ್ಸ್ತ್ ಅಧ್ಯಾಯ ಡೀಲ್ಸ್ ವಿತ್ ಭಗವಂತನ ಧ್ಯಾನ, ಹೇಗೆ ಮಾಡಬೇಕು. ಮೊದಲು ಬಾಹ್ಯ ಔಟ್ಸೈಡ್ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳ್ತಾರೆ, ಆಮೇಲೆ ಇನ್ಸೈಡ್ ರಿಕ್ವೈರ್ಮೆಂಟ್ಸ್, ಹೌ ಟು ಕಂಟ್ರೋಲ್ ದ ಮೈಂಡ್, ಹೌ ಟು ಪುಲ್ ಇಟ್ ಅವೇ ಫ್ರಮ್ ದಿ ಬಾಹ್ಯ ವಸ್ತುಗಳು, ಇವೆಲ್ಲ ಹೇಳ್ತಾ ಬರ್ತಿದ್ದಾರೆ. ಅದರಿಂದ ಬರೋ ಪ್ರಯೋಜನ ಏಕೆ ಇಷ್ಟೆಲ್ಲ, ಯಾಕೆ ಕಷ್ಟಪಡ್ಬೇಕು, ಆರಾಮವಾಗಿ ಏನೋ ಊಟ ತಿಂದು ತಿಳ್ಕೊಂಡು ತಿರುಗಾಡಿಕೊಂಡು ಬಿ ಹ್ಯಾಪಿ, ಜಸ್ಟ್ ಬಿ ಫ್ರೀ, ನೋ ವೈ ಬಾದರ್ ಅಬೌಟ್ ದಿಸ್ ಧ್ಯಾನ, ಇಷ್ಟು ಕಷ್ಟಪಟ್ಟು ಯಾಕೆ ಮಾಡಬೇಕು ಅಂತೇಳಿ. ಇಷ್ಟು ಕಷ್ಟಪಟ್ಟು ಮಾಡುವುದರ ಮೂಲಕವಾಗಿ ಬರುವ ಸುಖ ಕೊನೆಗೆ, ಬಿಕಾಸ್ ವಿ ವರ್ಕ್ ಹಾರ್ಡ್, ಉದ್ಯೋಗ ಜಾಬ್ ಮಾಡಿದ್ರೆ ಯಾಕೆಂದ್ರೆ ವಿ ಗೆಟ್ ಎ ಸ್ಯಾಲರಿ, ವಿ ಗೆಟ್ ಗುಡ್ ಲೈಫ್. ಏನು ಮಾಡದೆ ಕೂತಿರ್ತೀವಿ ಅಂದ್ರೆ ದೆನ್ ವಿ ಲೀಡ್ ಎ ವೆರಿ ಬ್ಯಾಡ್ ಆರ್ ಅನ್ಕಂಫರ್ಟಬಲ್ ಲೈಫ್. ಸೊ ದ ಫೈನಲ್ ಗೋಲ್ ಇಸ್ ಆಲ್ವೇಸ್ ಟು ಗೆಟ್ ಸುಖ. ಸೊ ಈ ಇಷ್ಟು ಕಷ್ಟಪಟ್ಟು ಧ್ಯಾನ ಮಾಡುವುದರ ಮೂಲಕವಾಗಿ ಅತ್ಯಧಿಕವಾದಂತಹ, ಎಷ್ಟು ಕಷ್ಟಪಟ್ಟಿದ್ವೋ ಅದಕ್ಕೂ 1,000 ಪಟ್ಟು, 10,000 ಪಟ್ಟು, ಇನ್ಫೈನೈಟ್ ನಂಬರ್ ಟೈಮ್ಸ್ ಅಷ್ಟು ಸುಖ ನಮಗೆ ಸಿಗುತ್ತೆ. ಮೋಕ್ಷದ ಸುಖ, ಅನಂತವಾದ ಸುಖ. ಮೋಕ್ಷದ ಸುಖ ಮಾತ್ರವೇ ಅಲ್ಲ, ಈವನ್ ಇಹಲೋಕದಲ್ಲಿಯೇ ಭಗವಂತನ ಧ್ಯಾನದಲ್ಲಿ ನಿರತರಾದವನಿಗೆ, ಯಾರು ಭಗವಂತನನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರ್ತಾನೋ ಅವನು ಒಂದು ಪರಾಕಾಷ್ಠೆಗೆ, ಅಪರೋಕ್ಷ ಜ್ಞಾನ ಸ್ಥಿತಿ, ಅಂತಹ ಒಂದು ಸ್ಥಿತಿಯನ್ನು ಪಡೆದಾಗ ಮೋಕ್ಷದ ಸುಖ ಇದ್ದೇ ಇರುತ್ತೆ ಇಲ್ಲಿಯೇ ಅವನಿಗೆ. ಅದಕ್ಕೆ ಮಹಾಯೋಗಿಗಳು, ಜ್ಞಾನಿಗಳಾದವರು ನಿಶ್ಚಿಂತೆಯಾಗಿ ಅವರಿಗೆ ಯಾವ ತೊಂದರೆಗಳು, ಲೌಕಿಕವಾದ ಯಾವ ಬಾಧೆಗಳು ಅವರನ್ನು ಮುಟ್ಟು ಕೂಡ ಮುಟ್ಟೋದಿಲ್ಲ. ಸೊ ಅದಕ್ಕೆ ಎತ್ತೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆ ಇದೆಲ್ಲ ಹೇಳ್ತಾ ಇರೋದು, ಭಗವಂತನನ್ನು ಒಳಗೆ ಕಾಣದವರಿಗೆ ಅವರಿಗೆ ಯಾವ ದುಃಖವೂ ಹತ್ತೋದಿಲ್ಲ, ಯಾವ ಸುಖವೂ ಅದಕ್ಕಿಂತ ಜಾಸ್ತಿ ಅಂತ ತೋರೋದಿಲ್ಲ. ಈ ಭಗವಂತನನ್ನು ಧ್ಯಾನ ಮಾಡುವುದೇ ಅತ್ಯಧಿಕವಾದ ಸುಖ ಅನ್ನೋದು ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರುತ್ತೆ. ಆ ಕಾರಣದಿಂದ ಅಂತಹ ದುಃಖವಿಲ್ಲದೆ ಸ್ಥಿತಿಯನ್ನು ಪಡೆಯಬೇಕು, ಅದು ನಮಗೆ ಸಂತೃಪ್ತಿ, ಸಂತೋಷ, ಸುಖ, ಆರಾಮ ಎಲ್ಲವನ್ನು ಕೊಡುವಂತಹದ್ದಾಗಿದೆ. ಅದು ಕಷ್ಟ ಸ್ಥಿತಿಯಲ್ಲ, ಅದು ಸುಖ ಸ್ಥಿತಿ. ಅದು ಕಷ್ಟಪಟ್ಟಂತೆ ಮೇಲ್ನೋಟ ಕಾಣುತ್ತೆ ಇಷ್ಟೆಲ್ಲ ಧ್ಯಾನ ಮಾಡಬೇಕು. ಇನಿಷಿಯಲಿ ಎಫರ್ಟ್ ಈಸ್ ದೇರ್, ಪ್ರಯತ್ನ ಇದೆ ಹೊರತು ಆಮೇಲೆ ಅದು ನಮಗೆ ಒಳ್ಳೇದೇ ಮಾಡುತ್ತೆ ಅಂತ ಹೇಳಿ ಬಂದು 24-25 ಶ್ಲೋಕಗಳಲ್ಲಿ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಶನೈ ಉಪರಮೇತ್ ಬುದ್ಧ ಧೃತಿಗೃಹೀತೆಯ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿತ್ ಚಿಂತೆಯೇತ್. ಇದು ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಬುದ್ಧಿಯನ್ನು, ಈ ಮನಸ್ಸು ಬಹಳ ಚಂಚಲವಾದದ್ದು, ಎಲ್ಲ ಕಡೆ ಓಡಾಡುತ್ತೆ. ಯು ಕಾಂಟ್ ಪುಲ್ ಇಟ್, ಜಸ್ಟ್ ಇಟ್ಸ್ ಇನ್ಹೆರೆಂಟ್ ನೇಚರ್. ಎಲ್ಲ ಕಡೆ ಮನಸ್ಸು ಆಡುತ್ತೆ, ಅದು ಬೇಕು, ಇದು ಬೇಕು, ಅದು ಬೇಕು, ಬಯಸುತ್ತಾ ಇರುತ್ತೆ. ಇಂತಹ ಮನಸ್ಸನ್ನು ಹೇಗೆ ನಾನು ಕಂಟ್ರೋಲ್ ಮಾಡಬೇಕು, ಹೇಗೆ ವಶದಲ್ಲಿ ತರಬೇಕು ಅಂತ ಹೇಳಿದ್ರೆ ಬುದ್ಧಿಯನ್ನು ಉಪಯೋಗಿಸ್ರಿ, ಮೆಲ್ಲ ಮೆಲ್ಲಗೆ ಮಾಡಿ, ಶನೈ ಶನೈಹಿ, ಲಿಟಲ್ ಬೈ ಲಿಟಲ್, ಬೇಬಿ ಸ್ಟೆಪ್ಸ್. ಅದೇ ಹೇಳಿದಂಗೆ ಸ್ಮಾಲ್ ಸ್ಟೆಪ್ಸ್ ತಗೊಂಡು ಬುದ್ಧಿಯನ್ನು ಉಪಯೋಗ ಮಾಡಿ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ಅನಲೈಸ್ ಇಟ್, ಅನಲೈಸ್ ದ ವೈ ದ ಮೈಂಡ್ ಇಸ್ ರನ್ನಿಂಗ್ ಆಫ್ಟರ್ ಸರ್ಟನ್ ಥಿಂಗ್, ಅನಲೈಸ್ ಮಾಡಿ ಆ ಮನಸ್ಸನ್ನು ಅಲ್ಲಿಂದ ಎಳೆದು ಬಂದು ಭಗವಂತನಲ್ಲಿ ನಿಲ್ಲಿಸಬೇಕು. ಸರ್ವಾನ್, ಅದಕ್ಕೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ ಸರ್ವಾನ್ ಅಶೇಷತ, ಸರ್ವಾನ್ ಕಾಮಾನ್ ಅಶೇಷತಃ ತ್ಯಕ್ತ ಮನಸಾಯೇವ ಇಂದ್ರಿಯ ಗ್ರಾಮ, ಇಂದ್ರಿಯ ಗ್ರಾಮ ಇಂದ್ರಿಯ ಸಮೂಹಂ, ಇಂದ್ರಿಯ ಸಮೂಹ ಅಂದ್ರೆ ಎಲ್ಲ ಇಂದ್ರಿಯಗಳನ್ನು, ಒಂದು ಇಂದ್ರಿಯ ವಶದಲ್ಲಿ ಬಂತು ಇನ್ನೊಂದು ಬಂದಿಲ್ಲ ಅಂದ್ರೆ ಅದು ಓಡ್ಕೊಂಡು ಹೋಗುತ್ತೆ. ಎಲ್ಲ ಇಂದ್ರಿಯ ಸಮೂಹಗಳನ್ನು ನಾವು ಒಟ್ಟಿಗೆ ಸೇರಿಸ್ಬೇಕು. ಅದಕ್ಕೆ ಸರ್ವಾನ್ ಸರ್ವ ವಿಷಯಾನ್ ಅಶೇಷತಃ ಏಕ ವಿಷಯ ಅಪಿ ಕಾಮ ಸ್ವಲ್ಪ ಕಾದಾಚಿತ್ ಕೋಪಿನ ಕರ್ತವ್ಯ ಸ್ವಲ್ಪವೂ ಬೇಡ ಅಂತ ಹೇಳಿ. ಸ್ವಲ್ಪವೂ ಕಾಮನೆ ಇರಬಾರದು ಅಂತ ಹೇಳಿದ್ರೆ ಯಾವ ದುಷ್ಟ ಕಾಮನೆಯೂ ಇರಕೂಡದು. ಯಾವುದು ಭಗವಂತ ಕೊಟ್ಟಿದ್ದಾನೋ ಅದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಮನಸ್ಸಿನಿಂದಲೇ ಅದನ್ನು ನೇಮನ ಮಾಡಬೇಕು. ಮನಸ್ಸಿನಿಂದನೇ ಇಂದ್ರಿಯಗಳನ್ನು ನೇಮನ ಮಾಡಬೇಕು. ಮೈಂಡ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆ ಮೈಂಡ್ ಇಟ್ ಸೆಲ್ಫ್ ಇಸ್ ಗಿವಿಂಗ್ ಅಸ್ ಎ ಪ್ರಾಬ್ಲಮ್. ಅದಕ್ಕೆ ಬುದ್ಧಿಯನ್ನು ಉಪಯೋಗಿಸಿ. ಬುದ್ಧೇ ಕರಣತ್ವ ಮನೋನಿಗ್ರಹ ಆತ್ಮರಮಣೆ ಚ ಅಂಥೇಳಿ ಬುದ್ಧಿಯ ಆ ಉಪಕರಣ ಅದು ಮನೋನಿಗ್ರಹಕ್ಕೂ ಮನಸ್ಸನ್ನುಭವ ನಿರ್ಮಿಸಿದಕ್ಕೂ ಮುಖ್ಯ ಸಾಧನ ಕರಣ ಅಂದ್ರೆ ಸಾಧನ ಉಪ ದಟ್ಸ್ ದ ಮೈನ್ ಟೂಲ್. ಬುದ್ಧಿ ಇಸ್ ದ ಮೈನ್ ಟೂಲ್ ಇನ್ ಕಂಟ್ರೋಲಿಂಗ್ ದ ಮೈಂಡ್ ಅಂಡ್ ಬ್ರಿಂಗ್ ಇಟ್ ಟುವರ್ಡ್ಸ್ ದ ಗಾಡ್. ಸೊ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ 26ನೇ ಶ್ಲೋಕದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಇನ್ನು ಡೀಟೇಲ್ಡ್ ಆಗಿ ಹೇಗೆ ಮಾಡಬೇಕು ಅಂತ ಹೇಳಿ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯ ಏತದ್ ಆತ್ಮನಿಯೇವ ವಶಂ ನಯೇತ್ ಅಂತ ಹೇಳಿ. ಇಲ್ಲಿ ಯಥೋ ಯಥೋ ಯತಃ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಯಾವ ಕಾರಣದಿಂದಾದರೆ ಅಂತ ಒಂದು ಅರ್ಥ ಇದೆ. ದಟ್ಸ್ ಒನ್ ಮೀನಿಂಗ್. ಯಥ ಯಥ ಫಾರ್ ವಾಟ್ ಎವರ್ ರೀಸನ್ ಇಟ್ ಇಸ್ ಹ್ಯಾಪನಿಂಗ್ ಅಂತ ಒಂದು ಅರ್ಥ. ಬಟ್ ಆ ಅರ್ಥ ಇಲ್ಲಿ ಸರಿ ಹೋಗುದಿಲ್ಲ. ಯಾಕಂದ್ರೆ ತತಸ್ತಃ ಯಥ ಯಥ ಯಾವ ಕಾರಣದಿಂದಾದರೆ ಮನಸ್ಸು ಚಂಚಲವಾದ ಮನಸ್ಸು ಎಲ್ಲ ಕಡೆ ಓಡಾಡುತ್ತೋ ಆ ಕಾರಣದಿಂದ ಅದನ್ನು ನೇಮನ ಮಾಡಬೇಕು. ಅಂದ್ರೆ ವಾಟ್ ಎವರ್ ರೀಸನ್ ದ ಮೈಂಡ್ ಈಸ್ ಗೋಯಿಂಗ್ ಆಫ್ಟರ್ ಸಮ್ ಯು ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಕಂಟ್ರೋಲ್ ದ ಮೈಂಡ್. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ಆಚಾರ್ಯರು ಅದಕ್ಕೆ ಭಾಷ್ಯದಲ್ಲಿ ಯತಃ ಯತಃ ಅನ್ನೋದಕ್ಕೆ ಯಾವ ಕಾರಣದಿಂದ ಅಂತ ಹೇಳದೆ ಯತ್ರ ಯತ್ರ ಎಲ್ಲೆಲ್ಲಿ ಆದರೆ ವೇರ್ ಎವರ್ ನಾಟ್ ಫಾರ್ ವಾಟ್ ಎವರ್ ರೀಸನ್ ಬಟ್ ಇಟ್ ಮೀನ್ಸ್ ವೇರ್ ಎವರ್. ಹಾಗೆ ಈ ಅರ್ಥ ಏನೋ ಯತಃ ಈ ಸಂಸ್ಕೃತದಲ್ಲಿ ಹಾಗೆ ಅರ್ಥ ಹಾಗೆ ಬರುತ್ತೆ. ಎತ್ರ ಎತ್ರ ಹೌ ಕೆನ್ ಯು ಸೇ ಯತಃ ಯತಃ ಮೀನ್ಸ್ ಎತ್ರ ಎತ್ರ ಹೌ ಕೆನ್ ಯು ಸೇ ದಟ್ ಅಂತ ಹೇಳಿದರೆ ಅದಕ್ಕೆ ಒಂದು ಪ್ರಯೋಗವನ್ನು ಅಂದ್ರೆ ಸಂಸ್ಕೃತ ಪ್ರಸಿದ್ಧವಾಗಿರೋ ಒಂದು ಪ್ರಯೋಗ ಯಥೋ ಯಥೋ ಧಾವತಿ ಎಲ್ಲೆಲ್ಲಿ ಆಡ ಯಾವ ಕಾರಣದಿಂದ ಆದರೆ ಓಡುತ್ತೋ ಅಂತ ಅರ್ಥ ಅಲ್ಲ. ಯಥೋ ಯಥೋ ಧಾವತಿ ಅಂದ್ರೆ ಓಡೋದು ಎಲ್ಲೆಲ್ಲಿ ಓಡುತ್ತದೆಯೋ ಅಂತೇಳಿ ಎಲ್ಲೆಲ್ಲಿ ಓಡು ಯಥ ಯಥ ಧಾವತಿ ಈಸ್ ಮೀನ್ಸ್ ಎತ್ರ ಎತ್ರ ಧಾವತಿ ಓನ್ಲಿ. ಇಟ್ ಕೆನಾಟ್ ಬಿ ಯಾವ ರೀಸನ್ಗೆ ಅದು ಓಡುತ್ತೋ ಅಂತ ಅರ್ಥ ಅಲ್ಲ ಅದು. ಸೊ ಯಥ ಯಥ ಧಾವತಿ ಅನ್ನೋದಕ್ಕೆ ಎತ್ರ ಎತ್ರ ಧಾವತಿ ಅಂತಲೇ ಅರ್ಥ. ಎಲ್ಲರೂ ಮಾಡ್ತಾರೆ ಅದು ಸರ್ವತ್ರ ಅದೇ ಪ್ರಯೋಗ. ಎಲ್ಲರೂ ಕೂಡ ವಿತೌಟ್ ಎಕ್ಸೆಪ್ಷನ್ ಎವ್ರಿಬಡಿ ಆಕ್ಸೆಪ್ಟ್ ಬಿಕಾಸ್ ಅದರ್ವೈಸ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆ ಕಾರಣದಿಂದ ಯಥೋ ಯಥೋ ಶಬ್ದಕ್ಕೆ ಎತ್ರ ಎತ್ರ ಅಂತ ಅರ್ಥ ಮಾಡೋದು ಪ್ರಸಿದ್ಧವಾಗಿದೆ. ಅಂಡ್ ನಾಟ್ ಓನ್ಲಿ ಅಲ್ಲಿ ಯಾಕೆ ಯಥೋ ಯಥೋ ಧಾವತಿ ಎತ್ರ ಎತ್ರ ಅಂತ ಯಾಕೆ ಮಾಡ್ತೀವಿ ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೇಮ್ ವೇ ಇಲ್ಲಿ ಕೂಡ ಯಥೋ ಯಥೋ ನಿಶ್ಚರ್ತಿ ಮನಶ್ಚಂಚಲ ಅಂತ ಹೇಳಿದ್ರೆ ಅದಕ್ಕೆ ಎತ್ರ ಎತ್ರ ಅಂತ ಅರ್ಥ ಮಾಡಿದರೇನೆ ಸರಿ ಹೋಗುತ್ತೆ ಈ ಶ್ಲೋಕದಲ್ಲಿ. ಇಲ್ಲ ಅಂದ್ರೆ ಅದು ಅರ್ಥ ಸರಿ ಹೋಗುದಿಲ್ಲ. ಯಥೋ ಯಥೋ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತಃ ತತಃ ನಿಯಮ್ಯ ಏತದ್ ಆತ್ಮನಿ ಏವ ವಶಂ ನಯೇತ್. ಪ್ರಯೋಗ ಯಥೋ ಯಥೋ ನಿಶ್ಚರತಿ ಮನಃ ಯತ್ರ ಯತ್ರ ನಿಶ್ಚರತಿ ಮನಃ. ನಿಶ್ಚರತಿ ಅಂತ ಹೇಳಿದ್ರೆ ಏನು? ಒಂದು ಕಡೆಯಲ್ಲಿ ನಿತರಾಂ ಚರತಿ ನಿಶ್ಚರತಿ ನಿತರಾಂ ಚರತಿ ಚೆನ್ನಾಗಿ ಸಂಚಾರ ಮಾಡ್ತಾ ಇರುತ್ತೆ ತಿರುಗಾಡ್ತಾ ಇರುತ್ತೆ ಮನಸ್ಸು ಎಲ್ಲೆಲ್ಲಿ ಮನಸ್ಸು. ಹೇಗೆ? ಮನಃ ಚಂಚಲಂ ಅಸ್ಥಿರಂ. ಮನಸ್ಸು ಚಂಚಲವಾಗಿದೆ ಅಸ್ಥಿರವಾಗಿ ಚಂಚಲವಾಗಿ ಅಸ್ಥಿರವಾಗಿ ಇರುವ ಮನಸ್ಸು ಎಲ್ಲಿ ಎಲ್ಲಿ ಓಡುತ್ತದೆಯೋ ಯಥ ಯಥ ಎತ್ರ ಎತ್ರ ಮನಃ ಮನಸ್ಸು ಎಂಥ ಮನಸ್ಸು ಚಂಚಲಂ ಅಸ್ಥಿರಂ ಮನಃ ನಿಶ್ಚರತಿ ಚಂಚಲಂ ಅಸ್ಥಿರಂ. ಬೋತ್ ಮೀನ್ಸ್ ಫಿಕಲ್ ಆರ್ ನೋ ನಾಟ್ ಲೈಕ್ ನೋ ವೇವರಿಂಗ್ ಅನ್ನುವ ಅರ್ಥ ಬರುತ್ತೆ. ವೈ ಆರ್ ಯೂಸಿಂಗ್ ಟೂ ವರ್ಡ್ಸ್ ಚಂಚಲ ಅಂದ್ರೂ ಅಸ್ಥಿರ ಅಂದ್ರೆ ಒಂದೇ. ಯಾಕೆ ಚಂಚಲ ಅಂತ ಅಸ್ಥಿರ ಅಂತ ಯಾವುದಕ್ಕೆ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದರೆ ಚಂಚಲಂ ಅಂತ ಹೇಳಿದರೆ ಅದು ಒಂದು ಕಡೆ ಇರೋದಿಲ್ಲ ಎಲ್ಲಾ ಕಡೆ ಓಡಾಡುತ್ತೆ. ಅಸ್ಥಿರಂ ಅಂತ ಹೇಳಿದ್ರೆ ಚಂಚಲಂ ಯು ಕೆನಾಟ್ ಇವನ್ ಬ್ರಿಂಗ್ ಇಟ್ ಒನ್ ಪ್ಲೇಸ್ ದಟ್ ಈಸ್ ಚಂಚಲಂ. ಸೊ ಇಟ್ ಈಸ್ ಗೋಯಿಂಗ್ ಹಿಯರ್ ಗೋಯಿಂಗ್ ಹಿಯರ್ ಯು ಕೆನಾಟ್ ಇವನ್ ಬ್ರಿಂಗ್. ಬಟ್ ಸಪೋಸ್ ಯು ಸಕ್ಸೀಡ್ ಇನ್ ಬ್ರಿಂಗ್ ಇಟ್ ಒನ್ ಪ್ಲೇಸ್ ಚಂಚಲತ್ವವನ್ನು ನಿಲ್ಲಿಸಿ ಅದನ್ನು ಒಂದು ಕಡೆ ತಗೊಂಡು ಬರ್ತೀರಾ ಅಲ್ಲಿ ಇರ್ತೀರಾ ಚಂಚಲತ್ವವನ್ನು ಕಂಟ್ರೋಲ್ ಮಾಡಿದ್ದೀರಾ ಅದೇ ಸ್ಥಿರ. ಇಟ್ ಡಸಂಟ್ ಜಸ್ಟ್ ಮೂವ್ ಅರೌಂಡ್ ಎವ್ರಿವೇರ್ ಬಟ್ ಇಟ್ ಕಾಂಟ್ ಸ್ಟೇ ಇನ್ ಒನ್ ಪ್ಲೇಸ್. ಒಂದು ಕಡೆ ಇಳ್ಕೊಂಡು ಬರ್ತೀವಿ ಇಡ್ಲಕ್ಕೆ ಸಾಧ್ಯ ಆಗುತ್ತೆ. ಚಂಚಲ ಅಂದ್ರೆ ಇಳ್ಕೊಂಡು ಬರ್ಲಕ್ಕೂ ಆಗೋದಿಲ್ಲ. ಚಂಚಲಂ ಮೀನ್ಸ್ ಯು ಕೆನಾಟ್ ಇವನ್ ಬ್ರಿಂಗ್ ಇಟ್ ಟು ಒನ್ ಪ್ಲೇಸ್. ಅಸ್ಥಿರಂ ಮೀನ್ಸ್ ಚಂಚಲತ್ವವನ್ನು ಕಾಂಕರ್ ಮಾಡಿ ಅದನ್ನು ತಗೊಂಡು ಬಂದ ಮೇಲೆ ಅದು ಒಂದು ಕಡೆ ನಿಲ್ಲೋದಿಲ್ಲ. So chanchalam, you cannot even bring to one place. Asthiram, you can bring to one place, but you cannot make it stay in place. Sthiram means staying. Asthiram, not staying. Chanchalam, you cannot even bring it to one place. Asthiram means you can bring it to one place, but you cannot make it stay there. So, ee karanadinda manasige eradu lakshanagalu ide. It is difficult to bring it to one place. Having brought to one place, we cannot make it stay in one place. ಆ ಕಾರಣದಿಂದ ಮನಸ್ಸಿಗೆ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಚಂಚಲಂ ಅಸ್ಥಿರಂ, ಎರಡೂ ಒಂದೇ ವಿಧವಾಗಿ ತೋರಿದರೂ ನಿಜವಾಗಿ ಎರಡೂ ಒಂದೇ ಅರ್ಥವನ್ನು ಕೊಡೋದಿಲ್ಲ. ಎರಡು ಎರಡು ಬೇರೆ ಅರ್ಥಗಳನ್ನು ಕೊಡುತ್ತೆ. ಎರಡು ಅರ್ಥಗಳು ಕೂಡ ಮನಸ್ಸಿಗೆ ಅನ್ವಯವಾಗುತ್ತೆ. ದ ಮೈಂಡ್ ಇಸ್ ಬೋತ್ ಚಂಚಲ ಅಂಡ್ ಅಸ್ಥಿರ. ಇಟ್ ಹಾರ್ಡ್ ಟು ಬ್ರಿಂಗ್ ಟು ಒನ್ ಪ್ಲೇಸ್, ಇಟ್ ಹಾರ್ಡ್ ಟು ಮೇಕ್ ಇಟ್ ಸ್ಟೇ ಇನ್ ಒನ್ ಪ್ಲೇಸ್. ಅಂತಹ ಮನಸ್ಸು ನಿಶ್ಚರತಿ ನಿತರಾಂ ಚರತಿ, ಎತ್ತರ ಎತ್ತರ ಎಲ್ಲೆಲ್ಲಿ ಮನಸ್ಸು ಈ ಚಂಚಲವಾಗಿ ಅಸ್ಥಿರವಾಗಿ ಇರುವಂತಹ ಈ ಮನಸ್ಸು ಎಲ್ಲಿ ಎಲ್ಲಿ ಓಡಾಡ್ತಾ ಇರುತ್ತೋ ನಿಶ್ಚರತಿ ತತಃ ತತಃ, ಅಲ್ಲಲ್ಲಿ ಅಂದ್ರೆ ನೀವು ಮನಸ್ಸು ಓಡಾಡೋ ಕಡೆಗೆ ಅದನ್ನು ಮನಸ್ಸು ಬಿಟ್ಬಿಟ್ರೆ ಓಡಾಡ್ತಾ ಇರುತ್ತೆ. ಮನಸ್ಸು ಹೋಗಿ ಫೈಂಡ್ ದ ರೂಟ್ ಆಫ್ ಇಟ್, ಯಾವುದಕ್ಕದು ಎಲ್ಲಿ ಓಡಾಡ್ತಾ ಇದೆ ಆ ರೂಟ್ ಅನ್ನ ಹಿಡ್ಕೊಳ್ಳಿ. ತತಃ ತತಃ ಮೀನ್ಸ್ ಎಗೇನ್ ತತ್ರ ತತ್ರ, ಯತಃ ಯತಃ ಎತ್ರ ಎತ್ರ, ತತಃ ತತಃ ತತ್ರ ತತ್ರ, ನಿಯಮ್ಯ ಅದನ್ನು ನಿಯಮನ ಮಾಡಬೇಕು. ಅಂದ್ರೆ ವಿಷಯ ಸುಖಗಳ ಕಡೆ ಮನಸ್ಸು ಓಡ್ತಾ ಇದ್ದರೆ ಅದನ್ನು ಸೆಳೆದು ತರಬೇಕು. ಇದು ಹೇಗೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಅಂದ್ರೆ ಅದಕ್ಕೆ ಒಂದು ಟೂಲ್ ಬೇಕು, ಅದಕ್ಕೆ ಒಂದು. ಈಗ ಯಾರಿಗಾದ್ರೂ ಒಂದು ಕ್ಯಾಂಡಿ ಹಿಂದೆ ಹೋಗ್ತಾರೆ, ಅವನಿಗೆ ಕ್ಯಾಂಡಿ ಬೇಡ ಬೇಡ ಅಂತ ಕೇಳಿ ಅವ್ನು ಕ್ಯಾಂಡಿ ಇಷ್ಟ ಕ್ಯಾಂಡಿಯಿಂದ ಹೋಗ್ತಾನೆ, ಕ್ಯಾಂಡಿ ಅವನು ತಗೋಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು? ಅವನಿಗೆ ಕ್ಯಾಂಡಿಕ್ಕಿಂತಲೂ ಇಷ್ಟವಾಗಿರುವ ಇನ್ನೊಂದು ವಸ್ತುವನ್ನು ತೋರಿಸಿ, ಅಪ್ಪ ನೀನು ಕ್ಯಾಂಡಿ ತಗೋಬೇಡ ಇದು ತಗೋ ಅಂತ ಕೊಟ್ರೆ ಅವನ ತಗೊಳ್ತಾನೆ. ಸುಮ್ಮನೆ ನೀನು ಕ್ಯಾಂಡಿ ತಗೋಬೇಡ ಅಂದ್ರೆ ಏ ಐ ವಾಂಟ್ ಕ್ಯಾಂಡಿ ಅಂತ ನಾನು, ನೋ ನೋ ಇನ್ಸ್ಟೆಡ್ ಆಫ್ ಕ್ಯಾಂಡಿ ಟೇಕ್ ದಿಸ್. ಆ ಕ್ಯಾಂಡಿಕ್ಕಿಂತ ರುಚಿಕರವಾದ ವಸ್ತುವನ್ನು ತೋರಿಸಿ ಅದು ಬೇಡ ಅಂತ ಹೇಳಿದ್ರೆ ಈ ಮನಸ್ಸು ಎಲ್ಲಾ ಕಡೆ ಓಡ್ತಾ ಇದೆ ಅಂದ್ರೆ ಸುಮ್ಮನೆ ಓಡಬೇಡ ಅಂದ್ರೆ ಅದು ಕೇಳೋದಿಲ್ಲ ಮನಸ್ಸು. ಇಟ್ಸ್ ಕೀಪ್ಸ್ ರನ್ನಿಂಗ್, ಇಸ್ ಡೋಂಟ್ ಗೋ ಮೀನ್ಸ್ ಮೈಂಡ್ ಇಟ್ ವಾಂಟ್ ಲಿಸನ್ ಟು ಇಟ್ ವಿಲ್ ಗೋ. ಸೊ ವಾಟ್ ಶುಡ್ ಯು ಡೂ? ಅದಕ್ಕಿಂತ ರುಚಿಕರವಾದ ವಸ್ತುವನ್ನು ಅದಕ್ಕೆ ತೋರಿಸಿಕೊಟ್ರೆ ಆವಾಗ ಅದು ಅದನ್ನು ಬಿಟ್ಟು ಇದನ್ನು ಹಿಡಿಯತ್ತೆ. ಅದಕ್ಕಿಂತ ರುಚಿವಾದ ವಸ್ತು ಯಾವುದು? ಭಗವಂತ ಪರಮಾತ್ಮನ. ಅದಕ್ಕೆ ತದಾ ನಿಯಮ್ಯ ಏತದ, ಏತದ್ ಅಂದ್ರೆ ಈ ಮನಸ್ಸನ್ನು, ತತಃ ತತಃ ತತ್ರ ತತ್ರ ನಿಯಮ್ಯ ನಿಯಮನವನ್ನು ಮಾಡಿ, ಏತದ್ ಈ ಮನಸ್ಸನ್ನು ಆತ್ಮನಿಯೇವ ವಶಂನಯತ್ತು, ಪರಮಾತ್ಮನಲ್ಲಿ ಸೇರಿಸಿಬಿಡ್ರಿ. ಪರಮಾತ್ಮ ಎಲ್ಲದಕ್ಕಿಂತ ರುಚಿಕರನಾದವನು. ಪರಮಾತ್ಮನ ಮೇಲೆ ಮನಸ್ಸು ಹೋಗೋದು ಕಷ್ಟ, ಹೋದ ಮೇಲೆ ಬಿಡೋದು ಕಷ್ಟ. ಪರಮಾತ್ಮನ ಮೇಲೆ ಮನಸ್ಸು ಹೋಗೋದಿಲ್ಲ, ಯಾಕಂದ್ರೆ ರುಚಿ ಗೊತ್ತಿಲ್ಲ. ಪರಮಾತ್ಮನ ರುಚಿ ಗೊತ್ತಾದ ಮೇಲೆ ಪರಮಾತ್ಮನ ಬಿಡಲ್ಲ ಅನ್ನತ್ತೆ ಮನಸ್ಸು. ಆ ರುಚಿಯನ್ನು ತೋರಿಸಬೇಕು, ತೋರಿಸೋವರೆಗೂ ಕಷ್ಟ. ಇಟ್ ಹ್ಯಾಸ್ ಟು ಫಸ್ಟ್ ಗೆಟ್ ಇನ್ ಟು ದಟ್. ಪರಮಾತ್ಮನ ರುಚಿ ಬಂದ ಮೇಲೆ ಆತ್ಮನಿಯೇವ ವಶಂನಯೇತು, ಪರಮಾತ್ಮನಲ್ಲಿಯೇ ಅದನ್ನು ಸ್ಥಿರವಾಗಿಟ್ಟಾಗ ಮನಸ್ಸು ಅಪ್ಪ ಈ ಪರಮಾತ್ಮನೇ ಚೆನ್ನಾಗಿದ್ದಾನಪ್ಪ, ಅಲ್ಲಿ ಓಡಿದೆ ಅದು ಕಷ್ಟ ಆಯ್ತು, ಇಲ್ಲಿ ಓದೇ ಇದು ಕಷ್ಟ ಆಯ್ತು, ದುಡ್ಡಿಂದ ಓದೇ ಇದು ಕಷ್ಟ ಆಯ್ತು, ಎಲ್ಲ ಕಷ್ಟ ಆಯ್ತು, ಅದೆಲ್ಲ ಇರಲಿ ಇಲ್ಲ ಅದೆಲ್ಲ. ಲೆಟ್ ದೇ ಆಲ್ ಆಫ್ ದೆಮ್ ಬಿ ಎ ಟೂಲ್ಸ್ ಟು ಆಪ್ಟೇನ್ ಪರಮಾತ್ಮ. ಪರಮಾತ್ಮನನ್ನು ಪಡೆಯುವುದಕ್ಕೆ ಮಿಕ್ಕ ಎಲ್ಲ ವಿಷಯಗಳು ಉಪಕರಣಗಳಾಗಲಿ, ಅವನ್ನೇ ಮೇನ್ ಗೋಲ್ ಆಗಿ ಇಟ್ಕೋಬಾರದು. ದೇಹ ಇರಬೇಕು, ದೇಹವೇ ಸರಿಯಾಗಿಲ್ಲ ನಾನು ದೇಹವನ್ನು ನೆಗ್ಲೆಕ್ಟ್ ಮಾಡ್ತೀನಿ ಅಂದ್ರೆ ಸಿಕ್ನೆಸ್ ಬಂದ್ರೆ ಪರಮಾತ್ಮನ ಸ್ಮರಣೆ ಮಾಡ್ಲಕ್ಕೆ ಆಗೋದಿಲ್ಲ. ದೇಹ ನೋಡ್ಕೊಳ್ರಿ, ಆದ್ರೆ ದೇಹವನ್ನೇ ಆ ನಿತ್ಯ 24 ಗಂಟೆ ದೇಹದ ಅಲಂಕಾರದಲ್ಲೇ ಮುಳುಗಿಬಿಟ್ಟು ಭಗವಂತನನ್ನು ಮರೆಯುವ ದುಸ್ಥಿತಿ ಬೇಡ. ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ಎವ್ರಿಥಿಂಗ್ ಇನ್ ಮಾಡರೇಷನ್ ಟು ದ ಎಕ್ಸ್ಟೆಂಟ್ ಆಫ್ ಮೇಕಿಂಗ್ ಎವ್ರಿಥಿಂಗ್ ಬಿಕಮ್ ಎ ಟೂಲ್ ಫಾರ್ ಆಪ್ಟೇನಿಂಗ್ ಪರಮಾತ್ಮ. ಅದು ಗೋಲ್ ಆಗಿರಬೇಕು. ಅದಕ್ಕೆ ಎತ್ರ ಎತ್ರ ಮನಃ ಚಂಚಲ ಮಸ್ತ್ರ ಮನಃ ನಿಶ್ಚರತಿ ತತ್ರ ತತ್ರ ತತಸ್ತೋ ತತ್ರ ತತ್ರ ನಿಯಮ್ಯ ಏತದ್ ನಿಯಮ್ಯ ತದ್ ಮನಃ ನಿಯಮ್ಯ ಆತ್ಮನಿಯೇವ ಪರಮಾತ್ಮನಿಯೇವ ವಶಂ ನಯೇತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಯಥೋ ಯಥೋ ಎತ್ರ ಎತ್ರ ಯಥೋ ಯಥೋ ಧಾವತಿ ಇತ್ಯಾದಿ ಪ್ರಯೋಗಾತ್ ಆತ್ಮನಿಯೇವ ವಶಂ ನಯೇತು ಆತ್ಮ ವಿಷಯೇವ ವಶೀಕುರ್ಯಾತ್ ಇತ್ಯರ್ಥ. ಆತ್ಮನಿಯೇವ ಆತ್ಮನಲ್ಲಿಯೇ ವಶ ಮಾಡಬೇಕು, ಪರಮಾತ್ಮನ ವಶವಾಗಬೇಕು, ಪರಮಾತ್ಮನ ವಿಷಯದಲ್ಲಿ ವಶೀಕುರಿಯಾತ್ ಆತ್ಮ ವಿಷಯೇ ಪರಮಾತ್ಮ ವಿಷಯೇವ ವಶೀಕುರಿಯಾತ್ ಇತ್ಯರ್ಥ. ಅಂದ್ರೆ ಭಗವಂತನ ವಿಷಯದಲ್ಲಿಯೇ ಮನಸ್ಸನ್ನು ನಿಯಂತ್ರಣ ಮಾಡರಿ ಮಾಡಬೇಕು ಅಂಥೇಳಿ ಇಲ್ಲಿ ಆ ಹೇಗೆ ಮನಸ್ಸನ್ನು ಸೆಳೆಯುವುದು ಅನ್ನುವ ವಿಧಾನವನ್ನು ಮೆಲ್ಲಗೆ ಹೇಳಿಕೊಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಪಡೆದವನಿಗೆ ಹೇಗಿರುತ್ತೆ? ಎ ಪರ್ಸನ್ ಹೂ ಹ್ಯಾಸ್ ಅಕಂಪ್ಲಿಶ್ಡ್ ದಿಸ್, ಹೌ ವಿಲ್ ಹಿ ಬಿ ಅಂತ ಹೇಳಿದರೆ ಪ್ರಶಾಂತ ಮನಸ್ಸು. ಇದು ಅದೇ ನನಗೆ ಭಗವಂತ ವಶ ಆಗಿಬಿಟ್ಟಿದ್ದಾನೆ, ಐ ಆಮ್ ಏಬಲ್ ಟು ಕಂಟ್ರೋಲ್ ಮೈ ಮೈಂಡ್, ಐ ಆಮ್ ಏಬಲ್ ಟು ಪುಟ್ ಮೈ ಮೈಂಡ್ ಆಲ್ ದ ಟೈಮ್ ಆನ್ ಗಾಡ್ ಅಂತ ಯಾರಾದರೂ ಹೇಳಿದರೆ ಅಂತಹ ಹೇಳುವ ವ್ಯಕ್ತಿ ಹೇಗಿರ್ತಾನೆ ಅನ್ನೋದು ಇಲ್ಲಿ ತೋರಿಸೋದು. ಅಂದ್ರೆ ಮೇಲ್ನಾಟಕ ಮೇಲ್ಭೂಟಕ ಹೊರಗೆ ಹೊರಗೆ ನಾನು ಭಗವಂತ ನನಗೆ ಕಾಣಿಸ್ಬಿಟ್ಟ, ನನಗೆ ಮನಸ್ಸೆಲ್ಲ ಕಂಟ್ರೋಲ್ ಬಂದ್ಬಿಟ್ಟಿದೆ ಅಂತ ಯಾರಾದ್ರೂ ಹೇಳಿದರೆ ಅಂತಹ ಹೇಳುವ ವ್ಯಕ್ತಿ ಹೇಗಿದ್ದಾನೆ ಅಂತ ನೋಡುವುದರ ಮೂಲಕವಾಗಿ ನಮಗೆ ಗೊತ್ತಾಗತ್ತೆ. ಪ್ರಶಾಂತ ಮನಸ್ಸಂ ಹಿ ಏನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಸಂ ಬ್ರಹ್ಮಭೂತಂ ಅಕಲ್ಮಷಂ ಅಂತೇಳಿ. ಇಲ್ಲಿ ಮನಸ್ಸು ಎಂತ ಸ್ವಾಭಾವಿಕವಾಗಿ ವಿಷಯ ಪದಾರ್ಥಗಳ ಕಡೆಗೆ ಓಡದಂತಹ ಮನಸ್ಸು ಅಂದ್ರೆ ಮನಸ್ಸು ಪ್ರಶಾಂತವಾಗಿ ಬಿಟ್ಟದೆ, ಮನಸ್ಸು ಚಂಚಲವಾಗ್ತಾ ಇಲ್ಲ, ಮನಸ್ಸು ಓಡಾಡ್ತಾ ಇಲ್ಲ, ಪ್ರಶಾಂತವಾಗಿದೆ ಅಂದ್ರೆ ಪ್ರಕರ್ಷೇನ ಶಾಂತ ಅಂದರೆ ಎಲ್ಲ ವಿಷಯಗಳ ಕಡೆ ಓಡುವ ಸ್ವಭಾವವನ್ನು ನಿಲ್ಲಿಸಿಕೊಂಡಿದೆ. ಇಟ್ಸ್ ನಾಟ್ ರನ್ನಿಂಗ್ ಆಫ್ಟರ್ ಥಿಂಗ್ಸ್ ಆಲ್ ದ ಟೈಮ್. ಪ್ರಶಾಂತ ಮನಸ್ಸಂ ಹಿ ಏನಂ ಯೋಗಿನಂ ಸುಖಮುತ್ತಮಂ, ಅಂತಹ ಯೋಗಿ ಯಾರಿದ್ದಾನೋ ಅವನಿಗೆ ಉತ್ತಮವಾದ ಸುಖ ಸಿಗತ್ತೆ. ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ, ಈ ಶಬ್ದಗಳು ಬಹಳ ಲೋಡೆಡ್ ವರ್ಡ್ಸ್ ಅಂತೀವಲ್ಲ. ಉಪೈತಿ ಅಂತಹ ಅವನಿಗೆ ಇದು ಬಂದು ಸೇರತ್ತೆ. ಉಪೈತಿ ಅಂದ್ರೆ ಬಂದು ಸೇರತ್ತೆ. ಏನು ಬಂದು ಸೇರತ್ತೆ? ಶಾಂತರಜಸಂ ಉತ್ತಮಂ ಸುಖಂ ಬ್ರಹ್ಮಭೂತಂ ಅಕಲ್ಮಷಂ, ಈ ಶಬ್ದಗಳೆಲ್ಲ ಇದೆ. ಈ ಶಬ್ದಗಳು ತಗೊಂಡ್ರೆ ಯಾವ ಯಾವ ಶಬ್ದ ಯಾವುದಕ್ಕೆ ಸೇರಿಸಬೇಕು ಅಂಥೇಳಿ, ಈ ವ್ಯಕ್ತಿ ಯಾರಿದ್ದಾನೋ ಅವನು ಪ್ರಶಾಂತ ಮನಸ್ಸಂ, ಪ್ರಶಾಂತ ಮನಸ್ಕನಾದವನು. ಅವನು ಹೇಗಿದ್ದಾನೆ? ಬ್ರಹ್ಮಭೂತನಾಗಿದ್ದಾನ. ಬ್ರಹ್ಮಭೂತ ಅನ್ನೋ ಶಬ್ದಕ್ಕೆ ನೋಡೋಣ. ಬ್ರಹ್ಮ ಅಂದ್ರೆ ಭಗವಂತ, ಬ್ರಹ್ಮಭೂತ ಅಂದ್ರೆ ಭಗವಂತನಾಗಿಬಿಟ್ಟವನು ಅಂತ ಕೆಲವು ವ್ಯಾಖ್ಯಾನಕಾರ ಹೇಳ್ತಾರೆ. ಯಾರಾದ್ರೆ ಭಗವಂತ ಆಗಿಬಿಟ್ಟಾನೆ, ಭಗವಂತ ಆಗಿಬಿಟ್ಟಿದ್ದಾನೋ ಅವನಿಗೆಲ್ಲ ಸುಖಗಳು ಬಂದು ಸೇರುತ್ತೆ. ಭಗವಂತ ಆಗಿಬಿಟ್ರೆ ಸುಖ ಬರುತ್ತೆ ಅನ್ನೋದು ಅರ್ಥ ಇಲ್ಲದೆ ಮಾತು. ಭಗವಂತ ಆಗಿಬಿಟ್ಟ ಅಂದ್ರೆ ಮತ್ತೆ ಸುಖ ಬರುತ್ತೆ ಅಂತ ಎಲ್ಲಿಂದ ಬರುತ್ತೆ? ಯಾವ ಕಾರಣದಿಂದ ಬ್ರಹ್ಮಭೂತಂ ಅನ್ನುವ ಶಬ್ದಕ್ಕೆ ಆಚಾರ್ಯರು ಒಂದು ತಾತ್ಪರ್ಯದಲ್ಲಿ ಹೇಳ್ತಾರೆ, ಬ್ರಹ್ಮಭೂತಂ ಅಂದ್ರೆ ಬ್ರಹ್ಮಣೀಭೂತಂ ಅಂತೇಳಿ. ನೀವು ಸಪ್ತಮಿ ತಗೋಬೇಕು. ಬ್ರಹ್ಮಭೂತ ಅಂದ್ರೆ ಬ್ರಹ್ಮ ಆಗಿಬಿಟ್ಟವನು, ಒನ್ ಹೂ ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್ ಎಸ್ ಗಾಡ್ ಅಂತ ಅರ್ಥ ಅಲ್ಲ. ಬ್ರಹ್ಮಣೀಭೂತಂ ಅಂದ್ರೆ ಭಗವಂತನಿಗೆ ಅಧೀನನಾಗಿ ಎಲ್ಲರೂ ಇರ್ತಾರೆ, ಆದರೆ ಭಗವಂತನಿಗೆ ಭಗವಂತನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಭಗವಂತನಲ್ಲಿಯೇ ಎಲ್ಲವೂ ಅಧೀನವಾಗಿದೆ, ಭಗವಂತನಲ್ಲಿ ಇರಬೇಕು. ಬ್ರಹ್ಮಣಿ ಭೂತಂ ಭಗವಂತನಲ್ಲಿ ಇರಬೇಕು ಅಂದ್ರೆ ಅರ್ಥ ಏನು? ಭಗವಂತನಲ್ಲಿ ಮನಸ್ಸಿಡಬೇಕು, ಭಗವಂತನಲ್ಲಿಯೇ ಎಲ್ಲವೂ ಅವನ ಅಧೀನವಾಗಿದೆ ಅಂತ ತಿಳ್ಕೋಬೇಕು. ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್, ಐ ಆಮ್ ಆಲ್ಸೋ ಅಂಡರ್ ಹಿಸ್ ಕಂಟ್ರೋಲ್, ಹೀ ಈಸ್ ಕಂಟ್ರೋಲಿಂಗ್ ಮೀ ಅನ್ನುವ ತಿಳುವಳಿಕೆ ಯಾರಿಗೆ ಬಂದಿದೋ ಅವನು ಬ್ರಹ್ಮಭೂತ. ಅಂದ್ರೆ ಭಗವಂತನನ್ನು ಕಾಣಬೇಕು. ಒನ್ ಹೂ ಇಸ್ ಏಬಲ್ ಟು ಪರ್ಸೀವ್ ದ ಲಾರ್ಡ್, ಪರ್ಸೀವ್ ಹಿಸ್ ಹ್ಯಾಂಡ್, ಪರ್ಸೀವ್ ದ ಅಬ್ಸಲ್ಯೂಟ್ ಕಂಟ್ರೋಲ್ ಆಫ್ ದ ಲಾರ್ಡ್, ಪರ್ಸೀವ್ ದ ಅಬ್ಸಲ್ಯೂಟ್ ಹೆಲ್ಪ್ಲೆಸ್ನೆಸ್ ಆಫ್ ದ ಜೀವ ಯಾರಿದ್ದಾನೋ ಅವನು ಬ್ರಹ್ಮಭೂತನಾಗಿದ್ದಾನೆ ಅಂತ ಅರ್ಥ. ಅವನು ಅಕಲ್ಮಷ ಕೂಡ ಆಗಿದ್ದಾನೆ. ಅಕಲ್ಮಷ ಅಂದ್ರೆ ಕಲ್ಮಷವಿಲ್ಲದೆ ದೋಷರಹಿತ. ಏನ್ರಿ ಭಗವಂತ ಒಬ್ಬನೇ ದೋಷರಹಿತ, ಮಿಕ್ಕವರೆಲ್ಲರಿಗೆ ದೋಷ ಇದಲ್ಲವಾ ದೋಷರಹಿತ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಯಾವ ದೋಷ ಕಾಂಟೆಕ್ಚುವಲ್ ದೋಷರಹಿತ. ಭಗವಂತ ಸರ್ವದೋಷ ವಿವರ್ಜಿತ. ಇಲ್ಲಿ ಇವನು ಕಲ್ಮಷವಿಲ್ಲ ಅಂತ ಹೇಳಿದರೆ ಇಲ್ಲಿ ಮಾತಾಡುವ ಕಲ್ಮಷ ಯಾವುದು? ಕಾಮಕ್ರೋಧಾದಿಗಳನ್ನುವ ಕಲ್ಮಷ. ಕಾಮಕ್ರೋಧಾದಿಗಳಿಗೆ ಒಳಗಾದವನು ಮನಸ್ಸಿಗೆ ಒಳಗಾಗಿದ್ದಾನೆ, ಮನಸ್ಸಿಗೆ ಒಳಗಾದವನು ಕಾಮಕ್ರೋಧಗಳಿಗೆ ಒಳಗಾಗಿದ್ದಾನೆ. ಯಾರು ನನ್ನ ಮನಸ್ಸು ನನ್ನ ಕಂಟ್ರೋಲ್ನಲ್ಲಿ ಬಂದಿದೆ ಅಂತ ಹೇಳಿಕೊಳ್ತಾನೋ ಅಂತಹ ಅವನು ಇರಬೇಕಾಗಿದೆ ಲಕ್ಷಣ, ಅಕಲ್ಮಷನಾಗಬೇಕು. ಅಂದ್ರೆ ಕಾಮಕ್ರೋಧಾದಿಗಳು ಇಲ್ಲದೇ ಇರಬೇಕು. ಕಾಮಕ್ರೋಧಾದಿಗಳಿಗೆ ಒಳಗಾಗದೇ ಇದ್ದವನು ಬ್ರಹ್ಮಭೂತನು, ಪರಮಾತ್ಮನಲ್ಲಿಯೇ ಮನಸ್ಸು ನೆಲೆಗೊಳಿಸಿದವನು ಯಾರಿದ್ದಾನೋ ಅವನು ನಿಜವಾದ ಯೋಗಿ. ಅಂತಹ ಯೋಗಿ ಜ್ಞಾನೋಪಾಯವನ್ನು ಪಡೆದವನು ಅವನು ಪ್ರಶಾಂತ ಮನಸ್ಕನಾಗಿದ್ದಾನೆ. ಅವನ ಲಕ್ಷಣ ಇನ್ನೊಂದೇನು? ಶಾಂತರಜಸಂ ಅಂತೇಳಿ. ಶಾಂತರಜಸ ಅಂದ್ರೆ ಏನು? ರಜೋಗುಣ ಶಾಂತವಾಗಿದೆ ಅಂತೇಳಿ. ರಜೋಗುಣ ಶಾಂತವಾಗಿದೆ ಏನು? ಈ ಸತ್ವರಜಸ್ತಮೋಗುಣ ಗುಣ, ರಜೋಗುಣದ ಲಕ್ಷಣ ಇರಬಾರದು ಅಂದ್ರೆ ತಮೋಗುಣ ಇನ್ನೂ ಕೆಟ್ಟದಲ್ಲ ರೀ. ತಮೋಗುಣ ಶಾಂತ ತಮಸಂ ಅಂತ ಹೇಳಬೇಕಾಗಿತ್ತು. ಶಾಂತ ರಜಸಂ ಅಂತ ಯಾಕೆ ಹೇಳ್ತಾ ಇದ್ದಾರೆ? ತಮೋಗುಣ ಇಸ್ ಇವನ್ ವರ್ಸ್ ದನ್ ರಜೋಗುಣ. ಸೊ ಶಾಂತ ತಮಸಂ ಅಂತ ಹೇಳಬೇಕಾಗಿತ್ತು. ಶಾಂತ ರಜಸಂ ಅಂತ ಯಾಕೆ ಹೇಳ್ತಾ ಇದ್ದ ಅಂದ್ರೆ ರಜಸ್ಸು ಕಾರ್ಯದಲ್ಲಿ ಉನ್ಮುಖವನ್ನು ಮಾಡುವಂತಹದ್ದು. ಆ ತಮೋಗುಣ ಅದು ಪ್ರಭಾವ ಬರುತ್ತೆ. ತಮೋಗುಣ ಪ್ರಭಾವ ಯಾವಾಗ ತೋರಿಸಿಕೊಡುತ್ತೆ? ರಜೋಗುಣದಿಂದ ಆ ಕಾರ್ಯಕ್ಕೆ ಉಪಕ್ರಮವಾದಾಗ. ಯು ಸ್ಟಾರ್ಟ್ ಎಂಗೇಜಿಂಗ್ ಇನ್ ಆಕ್ಷನ್. ತಮೋಗುಣ, ತಮೋಗುಣದ ಲಕ್ಷಣ ದ್ವೇಷಾದಿಗಳು, ಅಜ್ಞಾನಾದಿಗಳು, ದುಃಖಾದಿಗಳು, ತಾಮಸಿಕತ್ವ, ಲೇಸಿನೆಸ್, ಇವೆಲ್ಲವೂ ಕೂಡ ಆಮೇಲೆ ಬಂದು ಸೇರುತ್ತೆ. ಕಾರ್ಯೋನ್ಮುಖವಾದಾಗ ಅಂದ್ರೆ ರಜೋಗುಣ ಸ್ಟಾರ್ಟ್ಸ್ ಆಕ್ಟಿಂಗ್. ಆ ರಜೋಗುಣ ಆಕ್ಟ್ ಮಾಡಿದಾಗ ಆ ತಮೋಗುಣದ ಲಕ್ಷಣಗಳು ಆಮೇಲೆ ಕಾಣಿಸಿಕೊಡುತ್ತೆ. ಸೊ ಇಲ್ಲಿ ಶಾಂತರಸಂ ಅನ್ನೋದು ದ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಆ ರಜೋಗುಣದ ಲಕ್ಷಣ ಏನು, ಇಟ್ ವಿಲ್ ಈವನ್ ತಮೋಗುಣ ಇರೋವನಿಗೆ ರಜೋಗುಣವೂ ಇರುತ್ತೆ ಅವನಿಗೆ. ಆ ರಜೋಗುಣದಿಂದ ಅವನು ತಮೋಗುಣದಲ್ಲಿ ಪ್ರವೃತ್ತನಾಗ್ತಾನೆ. ಒಂದು ಕಾರ್ಯದಲ್ಲಿ ಪ್ರವೃತ್ತನಾಗುವಂತೆ ಮಾಡುವುದು ರಜೋಗುಣ. ಆ ಕಾರ್ಯದಲ್ಲಿ ಹೇಗೆ ಹೋಗ್ತಾನೆ, ಕೆಟ್ಟ ದಾರಿ ಹೋಗ್ತಾನೋ ಮಧ್ಯ ದಾರಿ ಹೋಗ್ತಾನೋ, ರಜೋಗುಣ ದಾರಿಯೋ ಉದ್ವೇಗದ ದಾರಿ ಅಂದ್ರೆ ಅದು ರಜೋಗುಣದ ದಾರಿ. ತಾಮಸಿಕ ದ್ವೇಷಾದಿಗಳಿಂದ ಕೂಡಿದಾರೆ ಅದು ತಮೋಗುಣದ ದಾರಿ. ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಅಂತ ಹೋಗೋದು ಸಾತ್ವಿಕ ಗುಣ ದಾರಿ. ಆ ಸಾತ್ವಿಕ ಗುಣ ಸಕಾಮಕವಾದಾಗ ಅದು ಬಂಧಕವಾಗುತ್ತೆ. ಆ ಸಾತ್ವಿಕ ಗುಣವು ಕೂಡ ಸಕಾಮಕವಾಗದೆ ಆ ಸಾತ್ವಿಕದಿಂದ ಸಾತ್ವಿಕವನ್ನೇ, ಯಾವ ಸಾತ್ವಿಕದ ಲಕ್ಷಣ ಇದೋ ಅದರಿಂದ ನಾವು ಸಾತ್ವಿಕ ಭಾವನೆಗಳನ್ನು ಅದರ ರೂಟ್ಗೆ ಹೋಗಿ ಸಾತ್ವಿಕ ಭಾವನೆಗಳಿಂದ ರಜಸ್ತಮೋ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಮತ್ತು ಸಾತ್ವಿಕ ಭಾವನದಿಂದ ಸಾತ್ವಿಕ ಭಾವನೆಗಳನ್ನು ಕಂಟ್ರೋಲ್ ಮಾಡಿ ಅದರ ಮೂಲಕವಾಗಿ ಬಂಧಕವಾಗಿರುವ ಸತ್ವ ಬೇಡರಿ ನನಗೆ, ಭಗವಂತನಲ್ಲಿಯೇ ಇದು ಎಲ್ಲವೂ ಆಗಲಿ ಲಗ್ನವಾಗಲಿ ಅಂತ ಇರಬೇಕು. ಅದಕ್ಕೆಲ್ಲದಕ್ಕೂ ಮೂಲಭೂತವಾದ್ದು ಶಾಂತ ರಜಸ. ಅಂದ್ರೆ ರಜೋಗುಣದ ಕಾರ್ಯವಿಲ್ಲದೇ ಇರುವ ಕಾರಣದಿಂದ ಅವನಿಗೆ ಕಾಮಕ್ರೋಧಾದಿಗಳು ಅವನಿಗೆ ಬರೋದಿಲ್ಲ. ಸೊ ಆ ಶಾಂತರಸಂ ಅನ್ನುವುದು ಅಕಲ್ಮಷಂ ಅನ್ನುವುದಕ್ಕೆ ಪೂರಕವಾಗಿ ಪೋಷಕವಾಗಿರುವ ಕಾರಣದಿಂದ ಅಲ್ಲಿ ಶಾಂತ ರಜಸಂ ಅಂತ ಹೇಳಿದ್ದಾರೆ ಹೊರತು ಶಾಂತ ತಮಸಂ ಅಂತ ಹೇಳಲಿಲ್ಲ. ಅಕಲ್ಮಷತ್ವ ತೋರಿಸಬೇಕಂದ್ರೆ ಶಾಂತ ರಜಸತ್ವ ಇರಬೇಕು. ಶಾಂತ ರಜಸತ್ವ ಅಂದ್ರೆ ಕಾರ್ಯೋನ್ಮುಖತ್ವ ಇಲ್ಲದೆ ಅಕಲ್ಮಷತ್ವ ಅಂತ ಹೇಳಿದೆ. ಕಾಮಕ್ರೋಧಾದಿಗಳ ದೋಷವಿಲ್ಲದೆ ಬ್ರಹ್ಮಭೂತನಾಗಿರುವಂತಹ ಯೋಗಿ ಯಾರಿದ್ದಾನೋ ಅವನು ಪ್ರಶಾಂತ ಮನಸ್ಕನಾಗಿದ್ದಾನೆ. ಇಂತಹ ಯೋಗಿಗೆ ಉತ್ತಮಂ ಸುಖಂ ಉಪೈತಿ, ಉಪೈತಿ ಅನ್ನುವುದು ಉತ್ತಮಂ ಸುಖಂಗೆ. ಮಿಕ್ಕದ್ದೆಲ್ಲ ಕೂಡ ಶಾಂತ ರಜಸಂ, ಬ್ರಹ್ಮಭೂತಂ, ಅಕಲ್ಮಷಂ, ಪ್ರಶಾಂತ ಮನಸ್ಸಂ ಇವೆಲ್ಲವೂ ಕೂಡ ಯೋಗಿನಂ ಅನ್ನುವುದಕ್ಕೆ ವಿಶೇಷಣಗಳು. ಉಪೈತಿ ಅನ್ನುವ ಕ್ರಿಯೆಗೆ ಬಂದು ಸೇರುತ್ತೆ ಅನ್ನುವ ಕ್ರಿಯೆಗೆ ಉತ್ತಮಂ ಸುಖಂ ಅನ್ನುವುದು ಯಾವುದು ಬಂದು ಸೇರುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಉತ್ತಮಂ ಸುಖಂ ಅದು ಕರ್ತೃವಾಚಕವಾಗಿರುವಂತಹ ಶಬ್ದ. ಉತ್ತಮಂ ಸುಖಂ ಉಪೈತಿ ಅಂತ ಹೇಳಿ ಇಲ್ಲಿ ನಾವು ಇದನ್ನು ಅನ್ವಯ ಮಾಡ್ಕೋಬೇಕಂತ ಹೇಳಿದರೆ ಶಾಂತರಜಸಂ, ಬ್ರಹ್ಮಭೂತಂ, ಅಕಲ್ಮಷಂ, ಯೋ ಏನಂ, ಪ್ರಶಾಂತ ಮನಸ್ಸಂ, ಯೋಗಿನಂ, ಉತ್ತಮಂ ಸುಖಂ ಉಪೈತಿ ಹೇಳಿ ಅದನ್ನ ಮಾಡ್ಕೋಬೇಕು. ಹಾಗೆ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಏನಾಗತ್ತೆ, ಈಗಾದ ಮೇಲೆ ಅವನು ಹೇಗಿರ್ತಾನೆ ಇನ್ನು ಅಂತೇಳಿ. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಸ್ಮತೆ ಅಂತೇಳಿ. ಇಂತಹ ಪರಿಸ್ಥಿತಿ ಪಡೆದವನಿಗೆ ಉತ್ತಮಂ ಸುಖಂ ಉಪೈತಿ ಅದರ ವಿವರ ಈ 27ನೇ ಶ್ಲೋಕದಲ್ಲಿ, ಪ್ರಶಾಂತ ಮನಸ್ಸಂ ಅನ್ನುವ 27ನೇ ಶ್ಲೋಕದಲ್ಲಿ ಹೇಳಿದ ವಿಚಾರವನ್ನು ಸ್ವಲ್ಪ ವಿಸ್ತಾರ ಮಾಡ್ತಾ ಇದ್ದಾರೆ 28. ಸೊ 28 ಇಸ್ ಆಕ್ಚುಲಿ ಕಂಟಿನ್ಯೂಯೇಷನ್ ಆಫ್ ದ ಥಾಟ್ ಇನ್ ದಿ 27. 27ನೇ ಶ್ಲೋಕದಲ್ಲಿ ಬಂದ ಭಾವನೆಯ ವಿಸ್ತಾರ 28ನೇ ಶ್ಲೋಕ. ಅಲ್ಲಿ ಏನೋ ಸುಖ ಉತ್ತಮ ಸುಖ ಉಪೈತಿ, ಉತ್ತಮ ಸುಖ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳ್ತಾ ಇದ್ದಾರೆ ವಿಸ್ತಾರ ಮಾಡ್ತಾ. ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಸ್ಮೃತಿ ಅಂತೇಳಿ. ಅವನಿಗೆ ಕಾಮಕ್ರೋಧಾದಿ ರಹಿತನಾದಂತಹ ಯೋಗಿ ಅಕಲ್ಮಶನಾಗಿದ್ದಾನೆ ಅಂತ ಹೇಳಿದ್ದಾರಲ್ವಾ. ಈ ವಿಧವಾಗಿ ಯುಂಜನ್ ಅಂದ್ರೆ ಯೋಗದಲ್ಲಿ ಮುಳುಗಿದವನು, ಏವಂ ಯುಂಜನ್ ಈ ವಿಧವಾಗಿ ಯೋಗದಲ್ಲಿ ಮುಳುಗಿದ್ದವನು ಅಂತೇಳಿ. ಸದಾ ಆತ್ಮಾನಂ ಅಂದ್ರೆ ಸದಾ ಆತ್ಮಾನಂ ಯಾವಾಗಲೂ ಪರಮಾತ್ಮನಲ್ಲಿಯೇ ಸ್ಮರಣೆ ಮಾಡ್ತಾ ಇರುವಂತಹ ಯೋಗಿ ಯಾರಿದ್ದಾನೋ ಆ ಯೋಗಿ ವಿಗತ ಕಲ್ಮಶನಾಗಿರ್ತಾನೆ. ಆ ಕಾರಣದಿಂದ ಹಾಗೆ ಇರುವಾಗ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಸ್ಮೃತಿ, ಅವನಿಗೆ ಆ ಸುಖ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅಂತಹ ಸುಖ ಬರುತ್ತೆ, ವೈ ಹೀ ಆಪ್ಟೇನ್ ಸಚ್ ಎ ನೈಸ್ ಬ್ಲಿಸ್ಫುಲ್ ಸ್ಟೇಟ್ ಅಂತ ಹೇಳಿದರೆ ಭಗವಂತನನ್ನು, ಅದಕ್ಕೆ ಕೃಷ್ಣ ಹೇಳ್ತಾನೆ ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಯುಂಜನ್, ಈ ವಿಧವಾಗಿ ನನ್ನ ಧ್ಯಾನವನ್ನು ಮಾಡಿ ಬ್ರಹ್ಮ ಸಂಸ್ಪರ್ಶಂ ಬ್ರಹ್ಮನ ಸಂಸ್ಪರ್ಶ ಆಗ್ತಾ ಇದೆ. ಆ ಕಾರಣದಿಂದ ಅನಾಯಾಸವಾಗಿ ಅವನಿಗೆ ಪರಮಾತ್ಮನ ಸಂಗದಿಂದ ವ್ಯಕ್ತವಾಗುವ ಮಹಾಸುಖವನ್ನು ಅನುಭವ ಮಾಡ್ತಾನೆ. ಅವನಿಗೆ ಆ ಸುಖಮು ಪರಮಂ ಸುಖಮು ಇದು ಯಾಕೆ ಅಂತ ಹೇಳಿದ್ರೆ, ಉತ್ತಮಂ ಸುಖಂ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಭಗವಂತನ ಬ್ರಹ್ಮ ಸಂಸ್ಪರ್ಶಂ ಆ ಭಗವಂತನ ಸಂಸ್ಪರ್ಶ ಇರುವ ಕಾರಣದಿಂದ ಅತ್ಯಂತಂ ಸುಖಮಶ್ನತೆ ಅಂತಹ ಒಂದು ಉತ್ತಮವಾದ ಸುಖ ಅವನಿಗೆ ಬಂದು ಸೇರುತ್ತೆ ಅಂತ ಹೇಳಿ ಈ 28ನೇ ಶ್ಲೋಕದಲ್ಲಿ 27ನೇ ಶ್ಲೋಕದಲ್ಲಿ ಬರುವಂತಹ ಸುಖಕ್ಕೆ ಕಾರಣ ಏನು ಅನ್ನುವುದನ್ನು ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ಆಚಾರ್ಯ ಭಾಷೆಯಲ್ಲಿ ಕೂಡ ಪೂರ್ವ ಶ್ಲೋಕೋಕ್ತಂ ಪ್ರಪಂಚಯತಿ ಏವಂ ಇಂಜನಿದೆ ಅಂತ ಅದನ್ನು ಪ್ರಪಂಚಯತಿ ಅಂದ್ರೆ ವಿಸ್ತಾರ ಮಾಡ್ತಾ ಇದ್ದಾನೆ. 27ನೇ ಶ್ಲೋಕದಲ್ಲಿ ಹೇಳಿದ ಭಾವವನ್ನು 28ನೇ ಶ್ಲೋಕದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ ಅಂಥೇಳಿ. ಪೂರ್ವ ಶ್ಲೋಕ ಉಕ್ತಂ ಪ್ರಪಂಚಯತಿ ಏವಂ ಇಂಜನಿತಿ ಅಂಥೇಳಿ ಭಾಷೆಯಲ್ಲಿ ಆಚಾರ್ಯ ಅಷ್ಟೇ ಕೊಟ್ಟಿದ್ದಾರೆ. ಮುಂದೆ ಹೇಳಿದ ಶ್ಲೋಕವನ್ನು ಇಲ್ಲಿ ಇನ್ನೂ ವಿಸ್ತಾರ ಮಾಡ್ತಾ ಇದ್ದಾರೆ ಅಂತ ಅಷ್ಟು ಮಾತ್ರವೇ ಆಚಾರ್ಯ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಈ ಭಗವಂತನಿಗೆ ಜೀವನಿಗೆ ಆ ಇರುವಂತಹ ಆ ಸಂಬಂಧ ಎಂಥದ್ದು, ಆ ಸಂಬಂಧ ಈ ಭಕ್ತನಿಗೆ ಜೀವನಿಗೆ ಅನ್ನುವುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ಹೇಳಿ. ನಾವು ಸಮದರ್ಶಿತ್ವ ನಾವು ಮುಂದೆ ಬೇಕಾದಷ್ಟು ಕಡೆ ನೋಡಿದ್ದೀವಿ, ಪಂಡಿತ ಸಮದರ್ಶನ ಅಂತ ಹೇಳಿ ಆ ಶ್ಲೋಕದಲ್ಲಿ ಹೇಳಿದಾಗ ಅಲ್ಲಿ ನೋಡಿದ್ವಿ, ಜ್ಞಾನಿಗಳು ಸಮದರ್ಶಿನಿಗಳಾಗಿ ಆ ಸಮದರ್ಶನದ ವಿಚಾರವನ್ನೇ ಇಲ್ಲಿ ಮತ್ತು ಪುನಃ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಸರ್ವಭೂತಸ್ಥಂ, ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತ ಇದ್ದಾನೆ. ಅಲ್ಲಿ ಆನೆದಲ್ಲಿ, ನಾಯಿಯಲ್ಲಿ, ಚಂಡಾಳದಲ್ಲಿ, ಎಲ್ಲರನಲ್ಲಿ ಕೂಡ ಭಗವಂತನನ್ನು ಸಮಾನವಾಗಿ ಕಾಣಬೇಕಂತ ಹೇಳಿದ್ದಾರೆ ಅಷ್ಟೇ. ಬಟ್ ಅದು ಹೇಗೆ ಕಾಣಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲ ಜೀವರಲ್ಲಿಯೂ ಇರುವ ಪರಮಾತ್ಮನ ರೂಪಗಳು ಸಮಾನವೇ ಆಗಿರುತ್ತೆ ಎಂದು ತಿಳಿದವನಾಗಿ ಸರ್ವಭೂತಾನಿ ಚ ಆತ್ಮನಿ. ಸೋ ಆ ಪರಮಾತ್ಮನನ್ನು ಸಮಾನವಾಗಿ ನೋಡಬೇಕಂದ್ರೆ ಕಾರಣ ಏನು? ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತ ಇದ್ದಾನೆ, ಭಗವಂತನಲ್ಲಿ ಎಲ್ಲ ಪ್ರಾಣಿಗಳಿದೆ. ಎಲ್ಲ ಪ್ರಾಣಿಗಳಲ್ಲಿರುವ ಭಗವಂತನ ರೂಪ ಸಮಾನವಾಗಿರುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಎಲ್ಲ ಪ್ರಾಣಿಗಳಿದ್ದಾರೆ. ಏನು ಇದರ ಅರ್ಥ? ಸರ್ವಭೂತಸ್ಥಂ ಆತ್ಮಾನಂ, ಎಲ್ಲ ಪ್ರಾಣಿಗಳಲ್ಲಿಯೂ ನೆಲೆಸಿರುವ ಪರಮಾತ್ಮನನ್ನು ಸರ್ವಭೂತಾನಿ ಚ ಆತ್ಮನಿ, ಎಲ್ಲ ಪ್ರಾಣಿಗಳನ್ನೂ ಭಗವಂತನಲ್ಲಿ ಇದೆ ಅಂತ ಹೇಳಿ ಈಕ್ಷತೆ ನೋಡ್ತಾನೆ. ಯೋಗಯುಕ್ತಾತ್ಮ, ಆ ಕಾರಣದಿಂದ ಅವನು ಸರ್ವತ್ರ ಸಮದರ್ಶನ. ಏನ್ರಿ, ವಾಟ್ ಡಸ್ ಇಟ್ ಮೀನ್? ಭಗವಂತನಲ್ಲಿ ಎಲ್ಲವೂ ಇದೆ, ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳಿದ ಮಾತ್ರಕ್ಕೆ ಸಮದರ್ಶತ್ವ ಬುದ್ಧಿ ಯಾಕೆ ಬರಬೇಕು? ಅದಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೋಸ ಸ್ವಲ್ಪ ಇದೆಲ್ಲ ಡೀಟೇಲ್ ಹೇಳ್ತಾ ಇದ್ದೀನಿ. ಇಲ್ಲಿ ಧ್ಯೇಯವಾದ ವಸ್ತು ಭಗವಂತ, ಧ್ಯೇಯ ಮಹಾ ಸರ್ವಭೂತಸ್ಥಂ ಇತಿ ಅಂತ. ಅಂದ್ರೆ ಯೋಗಯುಕ್ತಾತ್ಮನಾದವನು, ಇಲ್ಲಿ ಧ್ಯಾನ ಯೋಗ ಹೇಳ್ತಾ ಇದ್ದಾರೆ ಆ ಅಧ್ಯಾಯದಲ್ಲಿ. ಈ ಯೋಗಯುಕ್ತಾತ್ಮನಾದವನು ಹೇಗೆ ಭಗವಂತನನ್ನು ಧ್ಯಾನ ಮಾಡಬೇಕು, ಹೇಗೆ ಭಗವಂತನ ತಿಳುವಳಿಕೆ ಬರಬೇಕಂದ್ರೆ ಸರ್ವಭೂತಸ್ಥಂ ಇತಿ ಅಂದ್ರೆ ಸರ್ವಭೂತಸ್ಥಂ ಆತ್ಮಾನಂ ಪರಮೇಶ್ವರಂ ಸರ್ವಭೂತಾನಿ ಚ ಆತ್ಮನಿ ಪರಮೇಶ್ವರಿ ತಂಚ ಪರಮೇಶ್ವರಂ ಬ್ರಹ್ಮತೃಣಾದ ಐಶ್ವರ್ಯಾದಿನಾ ಸಾಮ್ಯನ ಪಶ್ಯತಿ ತಚ್ಚ ಉಕ್ತಂ ಅಂತ ಹೇಳಿ. ಭಗವಂತ ಎಲ್ಲ ವಸ್ತುಗಳಲ್ಲಿಯೂ ಇದ್ದಾನೆ ಅಂತ ಹೇಳಿದರೆ, ಎಲ್ಲ ವಸ್ತುಗಳಲ್ಲಿಯೂ ಭಗವಂತ ಇರುವುದಕ್ಕೆ ಒನ್ ಆಫ್ ದ ರೀಸನ್ಸ್ ಏನು ಅಂತ ಹೇಳಿದರೆ, ನಿಯಮನ ಮಾಡಲಿಕ್ಕೆ. ಅವನು ಎಲ್ಲ ವಸ್ತುಗಳ ಒಳಗೆ ಇದ್ದಾಗ ಒಳಗಿಂದ ನಿಯಮನ ಮಾಡ್ತಾ ಇದ್ದಾನೆ ಅಂದ್ರೆ, ಒಳಗಿಂದ ಪ್ರೇರಣಾದಿಗಳನ್ನು ಕೊಡುವುದು, ಶಕ್ತಿಯಾದಿಗಳನ್ನು ಕೊಡುವುದು, ಒಳಗೆ ನಿಂತು ಪ್ರತಿಯೊಂದು ಜೀವದ ಒಳಗೆ, ಚಿಕ್ಕ ಜೀವ ಆಗಲಿ ದೊಡ್ಡ ಜೀವ ಆಗಲಿ, ಸ್ಟ್ರಾಂಗ್ ವೀಕ್, ಎಲ್ಲದರ ಒಳಗೂ ತಾನು ಒಳಗೆ ನಿಂತು ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಶಕ್ತಿಯನ್ನು, ಪ್ರೇರಣೆಯನ್ನು ಇತ್ಯಾದಿ ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿಗಳನ್ನೆಲ್ಲ ಭಗವಂತ ಒಳಗಿಂದ ಕೊಡ್ತಾನೆ. ಅದು ಕೊಟ್ಟರೆ ಇದೆ, ಇಲ್ಲದಿದ್ರೆ ಇಲ್ಲ, ಬಿಂಬ ಪ್ರತಿಬಿಂಬ ಭಾವಿದ್ದಂತೆ. ಆ ಕಾರಣದಿಂದ ಭಗವಂತ ಎಲ್ಲ ಜೀವರ ಒಳಗೆ ಇದ್ದಾನೆ ಅಂತ ಹೇಳುವುದಾಗ, ಅವನು ಎಲ್ಲದರ ಒಳಗಿದ್ದು ಮಾಡ್ತಾ ಇರುವ ಕಾರ್ಯ ಟೈಪ್ ಇಸ್ ಸೇಮ್, ಅಮೌಂಟ್ ಇಸ್ ಡಿಫರೆಂಟ್. ಒಂದೊಂದು ಜೀವದ ಒಳಗೂ ಇದ್ದು ಅದನ್ನ ನಿಯಮನ ಜ್ಞಾನ ಇಚ್ಛೆಗಳೆಲ್ಲ ಮಾಡು, ದ ಟೈಪ್ ಆಫ್ ವರ್ಕ್ ಇಟ್ ಡಸ್ ಎವ್ರಿಥಿಂಗ್ ಇಸ್ ಸೇಮ್. ಆದರೆ ಆಯಾ ಜೀವಗಳ ಯೋಗ್ಯತೆಗೆ ತಕ್ಕಂತೆ ಅಮೌಂಟ್ ವೇರಿ ಆಗುತ್ತೆ. ಬ್ರಹ್ಮ ವಾಯುಗಳ ಒಳಗೆ ನಿಂತು ಅವರಿಂದ ಒಂದು ಮಹತ್ತರವಾದ ಕಾರ್ಯಗಳನ್ನು ಮಾಡ್ತಾನೆ, ಸಾಮಾನ್ಯ ಮನುಷ್ಯರಲ್ಲಿ ನಿಂತು ಅವರಿಂದ ಒಂದು ಕೆಲವು ಕಾರ್ಯಗಳನ್ನು ಮಾಡಿಸ್ತಾನೆ, ತೃಣಾದಿಗಳಲ್ಲಿ ನಿಂತು ಆ ತೃಣಾದಿಗಳಿಂದ ಆ ತೃಣಾದಿಗಳ ಕಾರ್ಯವನ್ನು ಮಾಡಿಸ್ತಾನೆ. ಸಿ, ಎಲ್ಲದರ ಒಳಗೂ ನಿಂತು ಅವನು ಮಾಡುವ ಫಂಕ್ಷನಾಲಿಟಿ ಟೈಪ್ ಇಸ್ ದ ಸೇಮ್. ಅದು ಒಂದು ಸಮದರ್ಶಿತ್ವ. ಇನ್ನೊಂದೇನಂತ ಹೇಳಿದ್ರೆ, ಎಲ್ಲವೂ ಭಗವಂತನಲ್ಲಿ, ಭಗವಂತ ಎಲ್ಲದ ಒಳಗಿದ್ದು ಒಳಗಿದ್ದು ನೇಮನ ಮಾಡ್ತಾ ಇದ್ದರೆ, ಅದೇ ವಿಧವಾಗಿ ಎಲ್ಲ ವಸ್ತುಗಳು ಭಗವಂತನಲ್ಲಿ ಇವೆ. ಇದು ಯಾಕೆ ಅಂದ್ರೆ ಆಶ್ರಯಭೂತತ್ವ. ನಿಮ್ಮ ಒಂದು ಕಂಟೈನರ್ ಇದ್ದರೆ ಅದರ ಒಳಗೆ ಹಾಳಾಗ್ತೀರಾ, ಟೇಕ್ ಎ ವೆಸಲ್ ಅಂಡ್ ಯು ಪುಟ್ ಸಮ್ ಲಿಕ್ವಿಡ್ ಇನ್ ಸೈಡ್ ಇಟ್, ಇಫ್ ದ ಔಟರ್ ವೆಸಲ್ ಇಸ್ ಟೇಕನ್ ಅವೇ, ಇಸ್ ರಿಮೂವ್ಡ್ ಸಡನ್ಲಿ, ದ ಲಿಕ್ವಿಡ್ ಆಲ್ ಫ್ಲೋಸ್ ಅವೇ, ಅದಕ್ಕೆ ಸಪೋರ್ಟ್ ಇರೋದಿಲ್ಲ. ಸೊ ಕಂಟೈನರ್ ವಿಲ್ ಹೋಲ್ಡ್ ದ ಕಂಟೈನ್ಡ್ ಮೆಟೀರಿಯಲ್. ಸೊ ಭಗವಂತ ಆಶ್ರಯಭೂತನಾಗಿದ್ದಾನೆ, ಹೀ ಇಸ್ ಅ ಸಪೋರ್ಟರ್ ಆಫ್ ಎವ್ರಿಥಿಂಗ್. ಸೊ ಹೀ ಇಸ್ ಸಪೋರ್ಟಿಂಗ್ ಎವ್ರಿ ಸಿಂಗಲ್ ಪ್ರಾಣಿ, ಪ್ರತಿಯೊಂದು ಪ್ರಾಣಿಯನ್ನು ಜೀವನನ್ನು ಅವನು ಆಧಾರಭೂತನಾಗಿ ಧಾರಣ ಮಾಡಿದ್ದಾನೆ. ಈ ಧಾರಣತ್ವವನ್ನು ಹೇಳುತ್ತೆ ಭಗವಂತನಲ್ಲಿ ಎಲ್ಲವೂ ಇದೆ, ಸಮಸ್ತ ಪ್ರಾಣಿಗಳು ಭಗವಂತನಲ್ಲಿ ಇದೆ ಅಂತ ಹೇಳಿದರೆ, ಅವನು ಎಲ್ಲವನ್ನೂ ಧಾರಣೆ ಮಾಡ್ತಾ ಇದ್ದಾನೆ, ಸಪೋರ್ಟ್ ಕೊಡ್ತಾ ಇದ್ದಾನೆ. ಎಲ್ಲದಕ್ಕೂ ಒಂದೇ ವಿಧವಾಗಿ ಸಪೋರ್ಟ್ ಎಲ್ಲದಕ್ಕೂ ಕೊಡ್ತಾ ಇದ್ದಾನೆ. ಒಂದು ಸಾಮಾನ್ಯ ತೃಣಪ್ರಾಯವಾದ ಜೀವವಾಗಲಿ, ಮಹತ್ತರವಾದ ದೊಡ್ಡ ಜೀವ ಆಗಲಿ, ದೊಡ್ಡ ದೇವತೆ ಆಗಲಿ, ಎಲ್ಲರಿಗೂ ಭಗವಂತ ಸಪೋರ್ಟ್ ಕೊಡ್ತಾನೆ ಇದ್ದಾನೆ. ಸಪೋರ್ಟ್ ಕೊಡುವುದರಲ್ಲಿ ಎಲ್ಲರಿಗೂ ಸಪೋರ್ಟ್ ಕೊಡ್ತಾ ಇದ್ದಾನೆ. ಇಲ್ಲರೂ ಈ ದೊಡ್ಡ ಜೀವಕ್ಕೆ ಮಾತ್ರ ಚೆನ್ನಾಗಿ ಸಪೋರ್ಟ್ ಕೊಡ್ತಾನೆ, ಇನ್ನವ್ರಿಗೆ ಇದನ್ನು ಏನು ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲರಿಗೂ ಸಪೋರ್ಟ್ ಒಂದೇ ವಿಧವಾಗಿ ಸಪೋರ್ಟ್ ಕೊಡ್ತಾ ಇದ್ದಾನೆ. ಆದ್ರೆ ಅವರಿಂದ ಮಾಡುವ ಕಾರ್ಯಗಳು ಬೇರೆ ಬೇರೆ ಆಗಬಹುದು, ಸಪೋರ್ಟ್ ಕೊಡೋ ಎಲ್ಲರಿಗೂ ಸಪೋರ್ಟ್ ಕೊಡ್ತಾ ಇದ್ದಾನೆ. ಅದಕ್ಕೆ ಈಕ್ಷತೆ ಯೋಗ ವಿದ್ಯಾತ್ಮ ಸರ್ವತ್ರ ಸಮದರ್ಶನ. ಸೊ ಈ ವಿಧವಾಗಿ ಆತ್ಮಾನಂ ಸರ್ವಭೂತೇಶು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ ಇತಿ ಸಮಂ ಸರ್ವೇಷು ಭೂತೇಶು ತಿಷ್ಟಂತಂ ಪರಮೇಶ್ವರ. ಭಗವಂತ ಎಲ್ಲ ಪ್ರಾಣಿಗಳಲ್ಲಿ ಇದು ಸಮಾನವಾಗಿ, ಅಂದ್ರೆ ಸಮಾನ ಅನ್ನುವ ಶಬ್ದಕ್ಕೆ ಅರ್ಥ ಏನು, ದ ವೇ ಹಿಸ್ ಆಕ್ಟಿಂಗ್ ಇಸ್ ದ ಸೇಮ್, ದ ಅಮೌಂಟ್ ಆಫ್ ಆಕ್ಟ್ ಹಿ ಡಸ್ ಇಸ್ ಡಿಫರೆಂಟ್. ಸೊ ಈ ವಿಧವಾಗಿ ಆ ಸಾಮ್ಯತ್ವ, ಎಂತಹ ಸಾಮ್ಯತ್ವವನ್ನು ನೋಡಬೇಕು ಆ ಸಾಮ್ಯತ್ವ ನೋಡ್ತಾರೆ. ಈ ಸಮದರ್ಶಿನ ಆದವರು ಸರಿಯಾದ ಸಮದರ್ಶ ದೃಷ್ಟಿ ಇರಬೇಕು. ಸಮದರ್ಶ ಅನ್ನುವ ಅರ್ಥಕ್ಕೆ ಈಗ ನಾವು ಬೇಕಾದಷ್ಟರ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟೀಚರು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರೆ, ರನ್ನಿಂಗ್ ರೇಸ್ ಹಾಕಿದ್ರೆ, ಈ ಗಿವ್ಸ್ ಫಸ್ಟ್ ಪ್ರೈಸ್ ಬಂದವನು ಫಸ್ಟ್ ಪ್ರೈಸ್, ಸೆಕೆಂಡ್ ಬಂದವನು ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಬಂದು ಥರ್ಡ್ ಪ್ರೈಸ್. ಸೊ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಪ್ರೈಸಸ್ ಕೊಡ್ತಾನೆ ಅವನು. ಸಮದರ್ಶ ಆಗಿದೆ, ಹಿ ಬಿಕಮ್ಸ್ ಯು ಶುಡ್ ಬಿ ಈಕ್ವಲ್ ಟು ಎವರಿಬಡಿ. ಸೊ ಲೆಟ್ ಹಿಮ್ ಗಿವ್ ಫಸ್ಟ್ ಪ್ರೈಸ್ ಟು ಎವರಿಬಡಿ ಅಂದ್ರೆ ದೆನ್ ಯು ಡೋಂಟ್ ಕಾಲ್ ಹಿಮ್ ಎ ಸಮದರ್ಶಿ. ದ ಗುರು ಈಸ್ ಎ ಸಮದರ್ಶಿ, ಆರ್ ಹಿ ಈಸ್ ಈಕ್ವಲ್ ಟು, ಆರ್ ಅಟ್ ಲೀಸ್ಟ್ ವಿ ಆರ್ ಬಿಕಮ್ ಎ ಸಮದರ್ಶಿ ಅಬೌಟ್ ದ ಗುರು. ನಮಗೆ ಆ ಗುರು ಬಗ್ಗೆ ಸಮದರ್ಶಿತ್ವ ಇರಬೇಕಂತ ಹೇಳಿದರೆ, ಯಾವಾಗಾದ್ರೆ ಗುರು ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಅವರವರಿಗೆ ತಕ್ಕಂತೆ ಫಲಗಳನ್ನು ಕೊಟ್ಟಾಗ ನಾವು ಆಹಾ ಗುರು ಸಮದರ್ಶಿಯಾಗಿದ್ದಾನೆ ಅಂತ ನಾವು ಅವನಲ್ಲಿ ಸಮದರ್ಶಿತ್ವವನ್ನು ನೋಡ್ತೀವಿ, ಸಮತ್ವವನ್ನು ನೋಡ್ತೀವಿ. ವಿ ಆರ್ ಬಿಕಮ್ ಸಮದರ್ಶನಾಸ್, ದಟ್ ಮೀನ್ಸ್ ವಿ ಸೀ ಈಕ್ವ ದ ಕೈಂಡ್ ಆಫ್ ಯೂನಿಫಾರ್ಮ್ ಬಿಹೇವಿಯರ್, ಅಪ್ರಾಪ್ರಿಯೇಟ್ ಬಿಹೇವಿಯರ್ ಇನ್ ದಟ್ ಗುರು. ಅವನೆಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಫಸ್ಟ್ ಪ್ರೈಸ್ ಕೊಟ್ರೆ, ಏ ಇದೇನ್ ಬಾ ಡೂಯಿಂಗ್ ಸಮಥಿಂಗ್ ಆಕ್ವರ್ಡ್, ಇಸ್ ನಾಟ್ ಡೂಯಿಂಗ್ ರೈಟ್ ಅಂತ ಹೇಳ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಭಗವಂತ ಹಾಗೆ ಎಲ್ಲರ ಒಳಗೂ ನಿಂತು ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡಿಸಿದಾಗ ಮಾತ್ರ ಅವನು ಸಮದರ್ಶಿ ಅಂತ ಹೇಳ್ತೀವಿ, ಹೊತ್ತು ಅವನಿಗೆ ಈ ಅವನು ಸಮತ್ವ ಇದೆ ಅವನಿಗೆ. ಈ ಯೋಗಿಗಳು ಅವನನ್ನು ಸಮದರ್ಶನ, ಈ ವಿಧವಾಗಿ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳು ಆಶ್ರಯಿಸಿಕೊಂಡಿದ್ದಾರೆ ಅನ್ನುವ ರೂಪವನ್ನು ಕಾಣ್ತಾ ಇದ್ದಾರೆ. ಪರಮಾತ್ಮನ ರೂಪಗಳು ಸಮಾನವೇ ಆಗಿರುತ್ತೆ ಅಂತೂ ತಿಳಿಕೊಂಡವರಾಗಿ ಧ್ಯಾನಯುಕ್ತರಾಗಿರುವಂತಹ ಮನಸ್ಸಿರುವಂತಹ ಯೋಗಿಗಳು ಯಾರಿದ್ದಾರೋ ಆ ಯೋಗಿಗಳು ಎಲ್ಲ ಜೀವರಲ್ಲಿಯೂ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅಂಥೇಳಿ, ಆ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳು ಆಶ್ರಯ ಮಾಡಿಕೊಂಡಿವೆ ಅಂಥೇಳಿ, ಅದ್ ಆ ಪ್ರಕಾರದಲ್ಲಿ ಆ ವಿಧಾನದಲ್ಲಿ ಸಮತ್ವವನ್ನು ಕಾಣ್ತಾ ಇರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತು ಮುಗಿಸ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂದಿರುವ ಬುದ್ಧಾತ್ಮನಾವ ಅನಸ್ಸು ಸ್ವಭಾವ ಕರೋಮಿ ಸಪಂಬಸ್ಮೇ ಶ್ರೀಮನ್ನಾರಾಯಣ.
ನಮಸ್ಕಾರ. ಯಥೋ ಯಥೋ ಅಂಬೋದನ್ನ ಎತ್ರ 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 ಅಂತ ಅನ್ವಯ ಮಾಡ್ಬೇಕು ಅಂದ್ರೆ, ದೆನ್ ವೈ ಈವನ್ ದ ಫಸ್ಟ್ ಪ್ಲೇಸ್ ಯಥೋ ಯಥೋ?
ಬಿಕಾಸ್ ಯಥೋ ಯಥೋ ಅನ್ನೋದಕ್ಕೆ ಆ ಅರ್ಥವನ್ನು ಕೂಡ ಇದೆ ಅಂತ ತಿಳಿಸುವುದಕ್ಕಾಗಿ ಅಷ್ಟೇ ಅಲ್ಲದೆ, ಈ ಒಂದು ಶಬ್ದಕ್ಕೆ ಇದು ಒಂದು ನೀವು ಛಂದಸ್ಸು ಅಂತ ಕೂಡ ಹೇಳಕ್ಕಿಲ್ಲ. ಯಾಕಂದ್ರೆ ಎತ್ರ ಎತ್ರ ಅಂತ ಹೇಳಿದ್ರು ಕೂಡ ಒಂದು ವಿಧಾನ ಸರಿಹೋಗಬಹುದು. ಯಥೋ ಯಥೋ ಅಂತ ಹೇಳುವುದು ಯಾವ ಯಾವ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಶಬ್ದಗಳು ಛಂದಸ್ಸುಗಳು ಎಂತಾದ್ದು ಅಂತ ಹೇಳಿದ್ರೆ, ಜ್ಞಾನಿಗಳಾದವರು ಬರೆದಾಗ ಎಲ್ಲಾ ದೇವತೆಗಳು ಅರ್ಥ ಅಭಿಮಾನಿಗಳು ಶಬ್ದಾಭಿಮಾನಗಳು ಛಂದಾಭಿಮಾನಗಳು ಬಂದು ಅವರು ಆ ಶಬ್ದಗಳಲ್ಲಿ ಕೊಡಬೇಕಾದ ಭಾವಗಳನ್ನ ಅವನು ಕೊಟ್ಟು ಬಿಡ್ತಾರೆ ಅಂತೇಳಿ. ಯಥ ಯಥ ಎತ್ರ ಎತ್ರ ಅಂತ ಹೇಳೋದಕ್ಕಿಂತ ಯಥ ಯಥ ಅಂತ ಹೇಳೋದು, ಯಥ ಅನ್ನೋ ಶಬ್ದಕ್ಕೆ ಯಮನ ಮಾಡುವುದು ಅಂತೇಳಿ ಒಂದರ್ಥ ಇದೆ. ಎತ್ರ ಅಂತ ಹೇಳಿದ್ರೆ ಎಲ್ಲಿ ಅಂತ ಅಷ್ಟೇ ಬರುತ್ತೆ ಅಷ್ಟೇ. ಯಥ ಅಂದ್ರೆ ಎತ್ರ ಅನ್ನುವ ಅರ್ಥವೂ ಬರುತ್ತೆ. ಯಥವಾಗಿರೋದಂದ್ರೆ ನಿಯಮನ ಯಮನ ಅನ್ನುವುದು, ಯಥೋ ಯಥೋ ನಿಶ್ಚರ್ತಿ ಮನಃ ಅಂದ್ರೆ ಎಲ್ಲಿ ಯಮನ ಮಾಡಬೇಕಾಗಿದ ಸ್ಥಿತಿ ಇದೋ ಆ ಎಲ್ಲ ಕಡೆಗಳಲ್ಲಿ. ಯಥ ಅಂದ್ರೆ ಎಲ್ಲಿ, ಎತ್ರ ಎತ್ರ ಅನ್ನೋದು. ಯಥ ಅಂದ್ರೆ ನಿಯತ ನಿಯತ ಯಥ ಯಮನ ಮಾಡಲ್ಪಡಲಿಕ್ಕೆ ಯೋಗ್ಯವಾದ ಸ್ಥಳಗಳು. ಎತ್ರ ಎತ್ರ ಎಲ್ಲೆಲ್ಲಿ ಆದರೆ ಯಮನ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳಗಳಿದೋ ಅಂತ ಅರ್ಥವೂ ಅಲ್ಲಿ ಅಡಗಿರುತ್ತೆ. ಅದಕ್ಕೆ ಯಥ ಅನ್ನೋದು ಇಸ್ ಮೋರ್ ಮೀನಿಂಗ್ಫುಲ್ ಬಿಕಾಸ್ ಇಟ್ ಹ್ಯಾಸ್ ಎನಿ ಎತ್ರ ಅನ್ನುವ ಅರ್ಥವೂ ಇದೆ. ಸುಮ್ಮನೆ ಎತ್ರ ಅಂತ ಹಾಕಿದ್ರೆ ಯಥ ಅನ್ನುವ ಅರ್ಥ ಬರೋದಿಲ್ಲ. ಯಥೋ ಯಥೋ ಅಂತ ಹೇಳಿದಾಗ ಎತ್ರ ಎತ್ರ ಅನ್ನುವ ಅರ್ಥವೂ ಬರುತ್ತೆ. ಯಮನ ಮಾಡಬೇಕಾಗಿದ ಎಲ್ಲೆಲ್ಲಿ ಜಾಗಗಳಿವೋ ಅಂತ ಹೇಳುವಂತಹ ಒಂದು ಸೂಚಕವೂ ಬರುತ್ತೆ ಅಲ್ಲಿ. ಆ ಕಾರಣದಿಂದ ಯಥ ಅನ್ನೋದು ಇಸ್ ಮೋರ್ ಅಪ್ರಾಪ್ರಿಯೇಟ್ ಒಂದು. ಸೊ ಅರ್ಥಪೂರ್ಣವಾದಂತಹ ಶಬ್ದ, ಸೂಚಕವಾಗಿರುವಂತಹ ಶಬ್ದ ಹೇಳಲಿಕ್ಕೆ ಕೂಡ ಯಥೋ ಯಥೋ ಅನ್ನುವುದು ತಂಪಾಗಿರುವಂತಹ ಶಬ್ದ. ಈ ಇಲ್ಲಿ ನೋಡಿದಾಗ ಎತ್ರ ಎತ್ರ ಅನ್ನೋದು ಹಾರ್ಡ್ನೆಸ್ ಬರುತ್ತೆ, ಎತೋ ಎತೋ ಅನ್ನೋದಕ್ಕೆ ಆ ಹಾರ್ಡ್ನೆಸ್ ಒಂದು ಸಾಫ್ಟ್ನೆಸ್ ಬರುತ್ತೆ. ಸೊ ಶಬ್ದ ಸೌಂದರ್ಯವೂ ಇದೆ, ಅರ್ಥ ಸೌಂದರ್ಯವೂ ಇದೆ, ಸೂಚಕವೂ ಇದೆ, ಗಾಂಭೀರ್ಯವೂ ಇದೆ. ಇಷ್ಟು ಕಾರಣಗಳಿಂದ ಆ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ, ಎತ್ರ ಎತ್ರ ಅಂತ ಪ್ರಯೋಗ ಮಾಡಿದ್ದಾರೆ.
ಯಾಕೆಂದ್ರೆ ಎತ್ರ ಅಂತ ಮಾಡಿದ್ರೆ ನಿಮಗೆ ಯಾಗೆ ಗುರು ಬಂದು ಬಿಡುತ್ತೆ, ಸಂಯುಕ್ತಾಕ್ಷರ
ಯಾಗೆ ಗುರು ಬರುತ್ತೆ
ಇಲ್ಲಿ. ಹೌದು, ಲಘು ಬಂದು ತೋಗೆ ಗುರು ಬರುತ್ತೆ.
ಹಾ, ನಿಮ್ಗೆ ಗುರು ಬಂದ್ರು ಪರವಾಗಿಲ್ಲ, ಯಾಕಂದ್ರೆ ಛಂದಸ್ಸಿನಲ್ಲಿ ಅನುಷ್ಠುಪ್ ಛಂದಸ್ಸಲ್ಲಿ 8 ಅಕ್ಷರಗಳಿದೆ ಅಂತ ಹೇಳ್ತದೆ, 8 ಲಘುಗಳಾಗಲಿ ಗುರುಗಳಂತ ಇಲ್ಲ. ಎತ್ರ ಎತ್ರ ಅಂದ್ರೆ ಅದು ಈ ಇಲ್ಲಿ ಎತ್ರ ಎತ್ರ ಅನ್ನೋದಕ್ಕೆ ಎತ್ರ ಎತ್ರ ಎತ್ತೋ ಎತ್ರೋ ಆಗುತ್ತೆ, ಗುರುವು 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 ಗುರು ಆಗುತ್ತೆ, 4 ಗುರುಗಳಾಗತ್ತೆ. ಇನ್ಸ್ಟ್ ಆಫ್ ಲಘು ಗುರು ಲಘು ಗುರು ಆಗದೆ 4 ಗುರುಗಳಾಗತ್ತೆ. ಎತೋ ಎತೋ ನಿಶ್ಚರತೆ ಮನಃ ಅನ್ನೋದಾಗ ನಿಮಗೆ 4 ಗುರುಗಳಾಗತ್ತೆ. ಸೊ ಆ ಕಾರಣದಿಂದ ಛಂದಸ್ಸಿನಲ್ಲಿ ಕೂಡ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ 8 ಅಕ್ಷರಗಳು, 8 ಅಕ್ಷರ ಎತ್ರ ಅಂತ ಹೇಳಿದ್ರು, ಯಾ ಗುರು ಆಗಿದ್ರು ಕೂಡ ಅಕ್ಷರ ಒಂದೇ. ಎತ್ರ ಯಥೋ ಯಥೋ ಅನ್ನೋ ಬದಕ್ಕೆ ಎತ್ರ ಎತ್ರ ಅಂತ ಹೇಳಿದಾಗ ಲಘುವು ಗುರುವು ಲಘುವು ಗುರು ಆಗದೆ ಗುರುವು ಲಘು ಗುರುವು ಲಘುವಾಗತ್ತೆ. ಸೊ ಮಾತುಗಳೊಂದಾಗತ್ತೆ, ಯಥೋ ಯಥೋ ಲಘುವು ಗುರುವು ಲಘುವು ಗುರುವು, ಎತ್ರ ಎತ್ರ ಗುರುವು ಲಘುವು ಗುರುವು ಲಘು. ಸೊ ಮಾತುಗಳು ಸೇಮ್ ಮಾತ್ರೆ ಆಗತ್ತೆ, ಅಕ್ಷರಗಳು ಸೇಮ್ ಆಗತ್ತೆ. ಎತ್ರೋ ಎತ್ರೋ ಅಂತ ಹೇಳಬೇಕಾಗಿದಲ್ವ, ಎತ್ರ ಎತ್ರ ಯಥೋ ಯಥೋ ವಿಲ್ ಬಿಕಮ್ ಎತ್ರ ಎತ್ರ. ಇನ್ ದಟ್ ಕೇಸ್ ಲಘುವು ಗುರುವು ಲಘುವು ಗುರು ಬಿಕಮ್ಸ್ ಗುರುವು ಲಘುವು ಗುರುವು ಲಘು. ಸೊ ಆ ಕಾರಣದಿಂದ ಅಕ್ಷರಗಳಲ್ಲಿಯೂ ವ್ಯತ್ಯಾಸ ಬರೋದಿಲ್ಲ, ಮಾತೃಗಳಲ್ಲಿಯೂ ವ್ಯತ್ಯಾಸ ಬರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಛಾಂದಸಿಕವಾಗಿ ಪ್ರಯೋಗ ಮಾಡುವ ವಿಷಯಗಳಿದೆ, ಆದರೆ ಅಲ್ಲಿ ಛಾಂದಸಿಕವಾಗಿ ಅವರು ಪ್ರಯತ್ನ ಮಾಡಿ ಮಾಡೋದಿಲ್ಲ, ಅದು ಸಹಜವಾಗಿ ಛಾಂದಸಿಕವಾಗಿ ಬಂದುಬಿಡುತ್ತೆ. ಆದರೆ ಇಲ್ಲಿ ಕೇವಲ ಛಾಂದಸಿಕವಲ್ಲ, ಇಲ್ಲಿ ಅರ್ಥಗರ್ಭಿತವೂ ಸೂಚಕವೂ ಕೂಡ ಆಗಿದೆ ಅಂತ ಹೇಳಿ ಅಷ್ಟೇ.